ಶಮದಮಕರನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಿಷ್ಠಂ ನಿತ್ಯನಿರ್ಭೂತಕಷ್ಟಂ ಅಯಮುಖವಜನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಶ್ರಿತಾನಂದಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ ಮಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ವಾಜರಾಜಪಥದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀ ವಿಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಬದೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೇಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬಕುಲಾದೇವಿಯ ವಿಶೇಷವನ್ನ ತಿಳಿಸಿಕೊಟ್ಟು ನಂತರ ಶ್ರೀನಿವಾಸ ಬೇಟೆಗೆ ಹೊರಟ ಮೇಲೆ ಅಲ್ಲಿ ಕನ್ಯೆಯನ್ನು ನೋಡಿದ ಅಂತ ಹೇಳಿದಾಗ, ಆ ಕನ್ಯೆಯರು ಯಾರು ಏನು ಅಂತ ಹೇಳಿದಾಗ, ಆ ಪದ್ಮಾವತಿ ದೇವಿ ಆಕಾಶರಾಜನ ಮಗಳಾಗಿ ಬಂದ ರೀತಿ ಎಲ್ಲವನ್ನ ವಿವರಣೆ ಮಾಡಿದರು. ನಂತರ ನಾರದರು ಬಂದು ಪುಷ್ಪಗಳನ್ನು ತರಲಿಕ್ಕೆ ಬಂದಂಥ ಪದ್ಮಾವತಿ ದೇವಿಗೆ ಕೈಯನ್ನು ನೋಡಿ ಲಕ್ಷಣಗಳನ್ನು ಹೇಳಿ ನಂತರ ಶ್ರೀನಿವಾಸನೇ ಗಂಡನಾಗಿ ಬರ್ತಾನೆ ಅಂತ ತಿಳಿಸಿಕೊಟ್ಟು ಹೊರಟು ಹೋಗ್ತಾ ಇದ್ದಾರೆ ಎಂಬುವರಿಗೆ ಬಂದಿತ್ತು. ಹೌದಾನೆ? ನಂತರ ಸೂತಾಚಾರ್ಯ ಹೇಳುತ್ತಾರೆ, ಕನ್ಯಾಯಾಹ ಜನನಂ ಪ್ರೋಕ್ತಂ ಕುಮಾರಸ್ಯಾಪಿ ವೈರತಃ ಸಾಂಗಂ ವದಾಮಿ ಚಾರಿತ್ರಂ ವೈವಾಹಂ ಪುಣ್ಯವರ್ಧನಂ. ಭಗವಂತನ ಈ ಚರಿತ್ರೆಯನ್ನ, ವಿವಾಹದ ಚರಿತ್ರೆಯನ್ನ ಹೇಳುತ್ತೇನೆ. ಪ್ರತಿಯೊಂದು ಅಂಗಾಂಗ ಸಹಿತವಾಗಿಯೂ ಹೇಳುತ್ತೇನೆ. ಅದು ಎಂಥದ್ದು ಅಂದ್ರೆ ಪುಣ್ಯವರ್ಧನ, ಪುಣ್ಯವನ್ನ ವೃದ್ಧಿ ಮಾಡುತ್ತಂತೆ. ಎಂಥ ಪುಣ್ಯ? ಪುಣ್ಯ ಎರಡು ರೀತಿ, ಸ್ಥೂಲ ಪುಣ್ಯ, ಸೂಕ್ಷ್ಮ ಪುಣ್ಯ ಅಂತ ಎರಡು ರೀತಿ ಇದೆ. ಸ್ಥೂಲ ಪುಣ್ಯ ಅಂದರೆ ಅದು ನಮಗೆ ಸ್ವರ್ಗಾದಿ ಭೋಗಗಳನ್ನು ಕೊಡುತ್ತೆ, ತಾನು ಹಾಳಾಗುತ್ತೆ, ನಮ್ಮನ್ನು ಕಳೆಗೆ ಕರ್ಕೊಂಡು ಬರುತ್ತೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಸೂಕ್ಷ್ಮ ಪುಣ್ಯ ಅಂದರೆ ಭಗವಂತನ ತತ್ವಜ್ಞಾನ ಏನಿದೆ. ತತ್ವಜ್ಞಾನ ಅಂದರೆ ಏನು ಅಂದರೆ, ಒಳಗೆ ಭಗವಂತ ಇಂದ್ರಿಯಗಳ ಮೂಲಕ ವ್ಯಾಪಾರ ಹೇಗೆ ಮಾಡಿಸ್ತಾ ಇದ್ದಾನೆ, ಬಿಂಬಮೂರ್ತಿ ಹೇಗಿದ್ದಾನೆ, ಇದೆಲ್ಲ ರಹಸ್ಯಗಳು ತತ್ವಜ್ಞಾನ ಅಂತ ಕರೀತಾರೆ. ಇಂಥ ತತ್ವಜ್ಞಾನದಿಂದ ಕೂಡಿಕೊಂಡು ನಾವು ಮಾಡಿದ ಪ್ರತಿಯೊಂದು ಕರ್ಮ, ಆಶ್ರಮನ ಮೊದಲುಕೊಂಡು ಪ್ರತಿಯೊಂದು ಕರ್ಮ ಪುಣ್ಯ ಕೊಡುತ್ತೆ. ಎಂಥ ಪುಣ್ಯ? ಸೂಕ್ಷ್ಮ ಪುಣ್ಯವನ್ನು ಕೊಡುತ್ತೆ. ಏನು ಈ ಸೂಕ್ಷ್ಮ ಪುಣ್ಯ ಅಂದರೆ, ಇದು ಎಂದೂ ಹಾಳಾಗೋದಿಲ್ಲ, ಇದು ಸ್ವರ್ಗಾದಿ ಫಲಗಳನ್ನು ಕೊಡುತ್ತೆ, ಸ್ವರ್ಗಾದಿ ಫಲಗಳನ್ನು ಕೊಡುತ್ತೆ, ಹಾಳಾಗಲ್ಲ, ಮತ್ತು ಭೂಮಿಗೆ ಕರ್ಕೊಂಡು ಬಂದು ಒಳ್ಳೆ ಜನ್ಮ ಕೊಡುತ್ತೆ. ಹಾಗೆ ಸಾಧನೆ ಮಾಡಿಸಿ ಭಗವಂತನ ವಿಶೇಷ ಅನುಗ್ರಹ ಆಗುವಂತೆ ಮಾಡುತ್ತೆ. ಇದನ್ನು ಸೂಕ್ಷ್ಮ ಪುಣ್ಯ ಅಂತ ಕರೀತಾರೆ. ಆದ್ದರಿಂದ ನಾವು ಸೂಕ್ಷ್ಮ ಪುಣ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಷ್ಟೇ ಹೊರತು ಸ್ಥೂಲ ಪುಣ್ಯಗಳು ಮಾಡಲಿಕ್ಕಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಸೂಕ್ಷ್ಮ ಪುಣ್ಯ ಬೇಕಾ? ಶ್ರೀನಿವಾಸನ ಕಲ್ಯಾಣ ಕೇಳಿ, ಶ್ರೀನಿವಾಸನ ಕಲ್ಯಾಣ ಕೇಳಿ ಆತನ ಮಹಿಮೆಯನ್ನು ತಿಳ್ಕೊಂಡು ಅದರ ಮೂಲಕ ವಿಶೇಷವಾಗಿರತಕ್ಕಂತಹ ಪುಣ್ಯನು ಬರುತ್ತೆ. ಅದು ಅದ್ಭುತವಾದ್ದು ಅಂತ ಹೇಳುತ್ತಾರೆ. ಕರೀಂದ್ರ ಸಂಗೇನ ಸಮಾಗತೋ ಹರ್ಹಿ ತುರಂಗಮಸ್ಥಾಯ ವರಂಗನಾಂ. ಆನೆಯ ನೆಪದಿಂದ ಶ್ರೀನಿವಾಸ ವನಕ್ಕೆ ಬಂದ. ಅಲ್ಲಿಗೆ ಬಂದು ಎಲ್ಲಾ ಹೆಣ್ಣು ಮಕ್ಕಳ ಜೊತೆಗೆ ಮಾತಾಡಲಿಕ್ಕೆ ಮುಂದಕ್ಕೆ ಬರ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ನೋಡತಾ ಇದ್ದಾರೆ. ಗರ್ಜಂತಂ ಗಜರಾಜಂತಂ ದೃಷ್ಟ್ವ ಪದ್ಮಾವತಿ ಮುಖಾಹ. ಆ ಸೊಂಡಿಲೆತ್ತಿ ಗರ್ಜನ ಮಾಡತಕ್ಕಂತಹ ಆನೆಯನ್ನು ನೋಡತಾ ಇದ್ದಾರೆ. ನಂತರ ಎಲ್ಲರೂ ಕೂಡ ಕಣ್ಣು ದೊಡ್ಡದ ಮಾಡಿಕೊಂಡು ನೋಡುತ್ತಾರೆ, ಏನ್ ನಡೀತಾ ಇದೆ ಅಂತ ನೋಡತಾ ಇದ್ದಾರೆ ಎಲ್ಲ ಹುಡುಗಿಯರು ಎಲ್ಲರೂ ಕೂಡ. ಪಶ್ಯಂತಿ ತರುಚ್ಛನ್ನಾಹ ಪುನಃ ಪುನಃ ಅವಸ್ಥಿತ ಆ ಗಿಡಗಳ ಬದಿಯಲ್ಲಿ ನಿಂತುಕೊಂಡು ಚೂರು 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 ಬಗ್ಗೆ ನೋಡತಾ ಇದ್ದಾರಂತೆ ಅವನನ್ನ. ತದಂತರೇ ಅಬಲಾ ಸರ್ವಾಹ ಸದೃಶು ಹಯಮುತ್ತಮಂ. ಆನೆಯನ್ನು ನೋಡಿದರು ನಂತರ ಅವರಿಗೆ ಕಂಡದ್ದು ಕುದುರೆ. ಒಳ್ಳೆ ರತ್ನಾಭರಣಗಳಿಂದ ಸೂರ್ಯನಂತೆ ಹೊಳೆಯುವ ಕುದುರೆ ಕಂಡ್ರು. ಅಂತಹ ಕುದುರೆ ಎಲ್ಲೂ ನೋಡ್ಲಿಕ್ಕಿಲ್ಲ. ನೀಲಿ ಬಣ್ಣದ ಕುದುರೆ ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗಲ್ಲ. ನೀಲಿ ಬಣ್ಣದ ಕುದುರೆ, ಅದರ ಮೇಲೆ ಮನ್ಮಥಾಕಾರ ತೇಜಸ ಪುರುಷೇಣ ಸಮಾಯುಕ್ತಂ. ಒಳ್ಳೆ ಮನ್ಮಥನಂತೆ ಇರತಕ್ಕಂಥ, ಮನ್ಮಥನಿಗೆ ಮನಸ್ಸನ್ನು ಮಥನ ಮಾಡುವಂತಹ ರೂಪದಿಂದ ಸ್ವಾಮಿ ಕೂತಿದ್ದಾನೆ. ಅವನನ್ನ ನೋಡತಾ ಇದ್ದಾರೆ. ಅವಾಗೆ ನೋಡತಾ ಇರುವ ಕಾಲಕ್ಕೇನೆ ಇಹರಾಜೋಪಿ, ಆ ಗಜವು ಕೂಡ ದೇವರಿಗೆ ನಮಸ್ಕಾರ ಮಾಡಿ ಹೊರಟು ಹೋಯಿತು. ನಂತರ ಎಲ್ಲರೂ ಕೂಡ ಆಶ್ಚರ್ಯ ಆಗ್ತಾ ಇದೆ, ಇದೇನಿದು, ಆನೆ ಈತನಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದೆ ಅಂತ ನೋಡತಾ ಇದ್ದಾರೆ. ಕರಸಂಪಟ ಮಾಪನ್ನಾಹ ಚಲಿತಸ್ತು ಭಯ ಅತುರಾಹ, ತುಂಬಾ ಭಯದಿಂದ ಕೂಡಿದ್ದಾರೆ, ಕೈಯೆಲ್ಲ ಜೋಡಿಸಿದ್ದಾರೆ, ಏನಪ್ಪ ಏನಾಗುತ್ತೋ ಏನು ಅಂತ. ಅವಾಗೆ ಪದ್ಮ ಒಬ್ಬರೊಬ್ಬರು ಕೇಳ್ಕೊಳ್ತಾ ಇದ್ದಾರೆ, ಯಾರಿವ ಯಾರಿವ, ಕೋಸವು ಕಿರೋದು ಕಿರಾತ ರೂಪೀಚ ಕಿಂನ ದೃಷ್ಟ ಸ್ವಯಾಪುರ. ನೀ ಮೊದಲು ನೋಡಿದ್ದೇನು, ನೀ ನೋಡಿದ್ದೇನು ಇಂಥವನನ್ನ ಯಾವಾಗಾದರೂ ಅಂದ್ರೆ, ಇಲ್ಲ ಇಂಥವನನ್ನ ಎಲ್ಲಿ ನೋಡಿಲ್ಲ ನೋಡಿಲ್ಲ ಅಂತ ಎಲ್ಲರಲ್ಲೂ ಪ್ರಶ್ನೆ ಉತ್ತರ ಬರ್ತಾ ಇದೆ, ಇಂಥವನನ್ನ ಎಲ್ಲಿ ನೋಡಿಲ್ಲ ಅಂತ. ನಂತರ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಪೃಚ್ಛಂದ ತಸ್ಯ ವೃತ್ತಾಂತಂ ಪಿತೃ ಮಾತೃ ಸ್ವಾಂಧವಾನ್. ಆ ಬಂದ ವ್ಯಕ್ತಿ ಇದ್ದಾನಲ್ಲ, ಆ ವ್ಯಕ್ತಿಯ ತಂದೆ ತಾಯಿ ಬಾಂಧುಗಳು ಬಂಧುಗಳು, ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾಧಿಕಂ ತಥಾ. ಆ ಯಾವ ದೇಶದವ, ಏನು ಕೆಲಸ ಮಾಡುತ್ತಾನೆ, ಕುಲ ಏನು, ಯಾವ ಶೀಲ, ನಂತರ ಹೆಸರೇನು, ಗೋತ್ರ ಏನು, ಎಲ್ಲ ತಿಳ್ಕೊಳ್ಳಿ ಎಂದು. ಅದ ಯಾರು ಬರಬಾರದು ಇಲ್ಲಿ, ಬಂದವರು ಹೋಗಬೇಕು ಅಂತ ಹೇಳೋದಾದ್ರೆ ಇಷ್ಟೆಲ್ಲ ಯಾಕೆ ಡೀಟೇಲ್ಸ್ ಅಲ್ಲ. ನನಗೆ ಯಾರೋ ಬಂದ್ರು ಬರಬೇಡ್ರಿ ಅಂತ ಹೇಳಿದ್ರೆ ಆಯ್ತು, ನೀವ್ಯಾರು ಎಲ್ಲಿಂದ ಬಂದಿರಿ ಅಂತ ಹೇಳಿ ಮತ್ತೆ ಬರಬೇಡಿ ಅಂತ ಹೇಳಿದಾಕೆ. ಇಷ್ಟೆಲ್ಲ ತಿಳ್ಕೊಳ್ತಾ ಇದ್ದಾರೆ. ಅವಾಗೆ ಕನ್ಯರೆಲ್ಲ ಬರ್ತಾ ಇದ್ದಾರೆ, ಕೋಸಿ ಕೋಸಿ ಇತಿ ಚಬ್ರುವನ್, ಯಾರು ನೀನು ಯಾರು ನೀನು, ಕಿಮರ್ಥಮಾಗದು ಸಿತ್ವಂ, ಯಾಕೆ ಬಂದಿದ್ದೀಯಾ ಇಲ್ಲಿಗೆ, ಏನು ಮನಸ್ಸಲ್ಲಿ ನಿನಗದೆ, ಯಾಕೆ ಇಲ್ಲಿ ಬಂದಿದ್ದೀಯಾ, ಯಾಕೆ ಬರಬಾರದು ಅಂದ್ರೆ, ವಸಂತಿ ಪುರುಷಾಕ್ಷತ್ರ, ಇಲ್ಲಿ ಗಂಡಸರು ಬರಬಾರದ ಜಾಗ, ನೀ ಬಂದಿದ್ದೀಯಾ, ಹೊರಟು ಹೋಗು. ಅವಾಗೆ ಭಗವಂತ ಹೇಳಿದ, ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರ ಸಮೀಪಕ್ಕೆ, ನನಗೆ ನಿಮ್ಮ ರಾಜಪುತ್ರಿ ಇದ್ದಾಳಲ್ಲ, ಆಕೆ ಹತ್ರ ಕೆಲಸ ಇದೆ. ಅವಾಗಂದ್ರು ಏನ್ ಕೆಲಸಪ್ಪ ನಿಂಗ, ನಮ್ಮ ರಾಜ ನಮ್ಮಗಳ ಜೊತೆಗೆ ಏನಿದೆ ನಿನ್ನ ಮನಸ್ಸಿನಲ್ಲಿ ಹೇಳು. ಅಷ್ಟೇ ಅಲ್ಲ, ಕೊತೆ ವಾಸಸ್ಸ ಕಿಂ ನಾಮ, ಕಾತೆ ಮಾತಾ ಚ ಕಪ್ಪಿತ, ನೀನ್ ಎಲ್ಲಿರ್ತೀಯ, ನಿನ್ನ ಹೆಸರೇನು, ಅಪ್ಪ ಯಾರು, ಅಮ್ಮ ಯಾರು, ಅದ ಮೇಲೆ ನಿನ್ನ ಅಣ್ಣ ತಂಗಿ ಯಾರಾದ್ರೂ ಇದ್ದಾರಾ, ಈ ಡೀಟೇಲ್ಸ್ ಹಾಕ್ಬಿಟ್ಟು. ಕೋ ಭ್ರಾತ ಕಾಚ ಭಗಿನಿ ಕಿಂ ಕುಲಂ ಗೋತ್ರಮೇವಚ, ಗೋತ್ರ ಏನು ಕುಲ ಏನು ಅಂತ ಹೇಳಿದಾಗ ಭಗವಂತ ನಗತಾ ಹೇಳ್ತಾ ಇದ್ದಾನಂತೆ, ಅಪ್ಪ ನಾ ಬಂದದ್ದು ಬಚ್ಚಿಟ್ಟುಕೊಳ್ಳದೆ ಹೇಳ್ತೇನೆ ನಾನು, ನನ್ನಲ್ಲಿ ಬಚ್ಚಿಟ್ಟುಕೊಳ್ಳುವುದು ನನ್ನ ಸ್ವಭಾವ ಅಲ್ಲ, ನನ್ನ ಭಕ್ತರ ಸ್ವಭಾವನೂ ಅಲ್ಲ, ಏನಿದೆ ಸ್ಪಷ್ಟ ಹೇಳಿಬಿಡುತ್ತಾರೆ, ನಾನು ಅಷ್ಟೇ ಹೇಳ್ತಾ ಇದ್ದಾರೆ. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ, ಕನ್ಯಾ ಅಪೇಕ್ಷೆಯೇ ನನ್ನ ಮುಖ್ಯ ಕಾರ್ಯ. ಅರ್ಥ, ಕನ್ಯೆಯ ಅಪೇಕ್ಷೆ ನನಗಿದೆ ಅದೇ ಮುಖ್ಯ ಕಾರ್ಯ ಅಲ್ಲ, ಕನ್ಯೆ ಆಕೆಯ ಅಪೇಕ್ಷೆ ಏನಿದೆ ಅದು ಮುಖ್ಯ ಕಾರ್ಯ. ದೇವರನ್ನ ಅಪಾರ್ಥ ಮಾಡ್ಕೊಂಬುದು ಬಹಳ ಸುಲಭ ಅಲ್ವಾ. ಈತನಿಗೆ ಯಾಕೆ ಕನ್ಯಾ, ಯಾಕಂದ್ರೆ ಇದ್ದ ಹೆಂಡತಿಯನ್ನು ಬದಿಗಿಟ್ಟು ತಾನೇ ಹೊಕ್ಕಳಿಂದ ಮಕ್ಕಳನ್ನು ಪಡೆದ, ಯಾರೂ ಬೇಡ ಅಂತ ನಿಂತ. ಲಕ್ಷ್ಮೀದೇವಿ ಹೇಳುತ್ತಾಳೆ, ನಾನು ಅಸಲು ಈತನ ಹೆಂಡತಿಯಾದದ್ದೇ ವೇಷ್ಟು ಸುಮ್ಮನೆ, ಏನು ನನ್ನ ಮುಟ್ಟೋದಿಲ್ಲ ಏನಿಲ್ಲ, ನನಗಾಗಿ ಏನೋ ಹೋಗ್ಲಿ ಬಿಡು ಅಂತ ನನ್ನ ಸ್ಪರ್ಶ ಮಾಡ್ತಾನಷ್ಟೇ ಹೊರತು ಅವನಿಗೆ ನಾನು ಬೇಕಾಗೇ ಇಲ್ಲ, ಯಾವ ಆಸಕ್ತಿ ಇಲ್ಲ, ಸುಮ್ಮನೆ ಇಂಥ ಗಂಡನ ಕಟ್ಕೊಂಡಿದ್ದೆ ಅಂದ್ರೆ ಎಂಥ ಆದಪನೇ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು, ಭಿಕ್ಷುಕನ ಮನೆ ಔತನವ ಮಹಾರಾಜ ಸ್ವೀಕರಿಸಿದಂತೆ ಎಂದು. ಆತನಿಗೇನೂ ಬೇಕಾಗಿಲ್ಲ, ನಿರ್ಲಿಪ್ತ ಆನಂದಮಯ, ನನಗಾಗಿ ಸ್ವೀಕಾರ ಮಾಡಿದ ನನ್ನನ್ನ, ಆತನಿಗೂ ನನಗೂ ಎಷ್ಟು ಅಂತರ ಅಂದ್ರೆ ಬಹಳ ಅಂತರ. ನಿಮಗರ್ಥ ಆಗ್ಬೇಕಾದ್ರೆಷ್ಟು ಅಂದ್ರೆ ಮಹಾಲಕ್ಷ್ಮೀ ದೇವಿಗೂ ಒಂದು ಹುಲ್ಲು ಕಡ್ಡಿಗೂ ಎಷ್ಟು ಡಿಫರೆನ್ಸ್, ಅಷ್ಟು ವ್ಯತ್ಯಾಸ ಲಕ್ಷ್ಮೀ ದೇವಿಗೂ ದೇವರಿಗೂ ಅಷ್ಟೇ ಅಂತೇಳಿಬೇಡಿ, ತುಂಬಾ ಇದೆ ಸ್ವಲ್ಪ. ಆ ಡಿಫರೆನ್ಸ್ ಅಂದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗೋದು ಇಷ್ಟು ಅಂತ ಹೇಳಿದ್ರು. ಆ ರೀತಿಯಲ್ಲಿ ಭಗವಂತ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ ಅಂದ್ರೆ ಈಕೆಯೇ ವೇದವತಿಯಾಗಿದ್ದಾಗ ನನ್ನನ್ನ ಅಪೇಕ್ಷೆ ಪಟ್ಟಿದ್ಲು ಕನ್ಯೆಯಾಗಿದ್ದುಕೊಂಡು. ಆ ಕನ್ಯೆಯ ಅಪೇಕ್ಷೆಯೇ ಮುಖ್ಯ ಕಾರ್ಯ. ತದಂತೆ ಪ್ರಮದಾಮಿವಹ, ಸರಿ ಅದಾದ ಮೇಲೆ ಮುಖ್ಯದ ಹೇಳ್ತೇನೆ, ಮೊದಲು ಇದೇ ಕಾರ್ಯಕ್ಕಾಗಿ ಬಂದಿದ್ದೇನೆ ನಾನು. ಇನ್ನ ಪದ್ಮಾವತಿ ದೇವಿ ಕಡೆಗೆ ನೋಡಿ ಹೇಳ್ತಾ ಇದ್ದಾನೆ. ಸಿಂಧು ಪುತ್ರ ಕುಲಂ ಪ್ರಾಹುರಸ್ಮಾಕಂ ತು ಪುರಾವಿದಃ, ನಮ್ಮ ಕುಲ ಚಂದ್ರಕುಲ. ಸಿಂಧು ಪುತ್ರ ಅಂದ್ರೆ ಸಿಂಧು ಅಂದ್ರೆ ಸಮುದ್ರ, ಸಮುದ್ರನ ಮಗ ಅಂದ್ರೆ ಚಂದ್ರ, ಚಂದ್ರನ ಕುಲ ನಮ್ಮದು. ಜನಕ ವಸುದೇವ, ದೇವಕಿ ಜನನೀಮ. ಅಗ್ರಜ ಶ್ವೇತಕೇಶ, ನನ್ನ ಅಣ್ಣ ಬಲರಾಮ. ಸುಭದ್ರ ಭಗಿನೀಮ, ಸುಭದ್ರ ನನ್ನ ಸೋದರಿ. ಹೌದಾ, ದೇವರಿಗೆ ಕುಲ ಉಂಟ? ಕುಲ ಕುಲ ಕುಲವೆನ್ನು ತಿಹರು ಕುಲದಾವದು ಪೇರಿ ಸತ್ಯ ಸಜ್ಜನರಿ ಅಂತ ಹೇಳ್ತಾರಲ್ಲ, ದೇವರದ್ದು ಯಾವ ಕುಲ ಅಂತ ಕೇಳ್ತಾರೆ. ದೇವರದ್ದು ಕುಲ ಉಂಟಾ? ಇಲ್ಲ. ಮತ್ಯಾವ ಕುಲ? ಸಿಂಧು ಪುತ್ರ ಕುಲ, ಚಂದ್ರ ಕುಲ ಅಂದ್ರೆ ಚಂದ್ರ ಎಂಬ ಹೆಸರಿರತಕ್ಕಂಥ ನಾನಿದ್ದೇನಲ್ಲಿ, ನನ್ನ ಕುಲವೇ ನಂದು, ಅದು ಬಿಟ್ಟರೆ ಇನ್ಯಾವುದಿಲ್ಲ. ಅಲ್ಲಿ ಜನಕ ವಸುದೇವ, ವಸುದೇವ ಅಲ್ಲ ನನ್ನ ಜನಕ, ವಸುದೇವ ನಾಮಕ ನನ್ನ ರೂಪವೇ ನನಗೆ ಜನಕ. ಹೌದಾ, ವಸುದೇವ ನನ್ನ ಜನಕ ಅಂದ್ರೆ ವಸುದೇವ ನಾಮಕ ನನ್ನ ರೂಪವೇ ನನ್ನ ಜನಕ, ದೇವಕಿ ಎಂಬ ಹೆಸರಿಟ್ಟುಕೊಂಡ ನನ್ನ ರೂಪವೇ ನನಗೆ ತಾಯಿ. ಇದೇ ರೀತಿಯ ಅರ್ಥ ಎಲ್ಲದಕ್ಕೂ. ಬಲರಾಮ ಅಂತ ಹೆಸರಿಟ್ಟುಕೊಂಡ ನನ್ನ ರೂಪವೇ ನನಗೆ ಅಣ್ಣ, ನನಗೆ ಯಾರ ಸಂಬಂಧವೂ ಇಲ್ಲ, ಎಲ್ಲರೂ ನನ್ನವರೇ, ಆದರೆ ಸ್ವಂತ ಸಂಬಂಧ ಅಂತ ನನಗೆ ಯಾವುದೂ ಇಲ್ಲ, ನನ್ನ ರೂಪಗಳದ್ದೇ ನನಗೆ ಸಂಬಂಧ. ಅದನ್ನ ಹೇಳ್ತಾ ಇದ್ದಾರೆ, ಸುಭದ್ರ ಭಗಿನೀ ಮಮ. ಸುಭದ್ರ ಅಂತ ಕರೆಸಿಕೊಂಡು ಸುಭದ್ರೆಯಲ್ಲಿ ನಿಂತ ನನ್ನ ರೂಪ ಏನಿತ್ತು ಅದು ನನಗೆ ತಂಗಿ, ಸ್ವಂತ ತಂಗಿ, ಯಾವುದು ನನ್ನ ರೂಪವೇ. ಇನ್ನ ಪಾರ್ಥೋಪಿ ಮೇ ಸಖಾ ದೇವಿ, ಕರೀರಿಗೆ ಬಂದ್ರು ಮನೆಗೆ, ನೀವೆಲ್ಲ ನೀವು ಬನ್ನಿ ನೀವು ಬನ್ನಿ ಅಂತ ಹೇಳಿದ್ರು. ಪಕ್ಕದಲ್ಲಿ ಯಾರೋ ಇದ್ರು, ನೀವೂ ಬನ್ನಿ ನೀವೂ ಬನ್ನಿ ಅಂದ್ರೆ ಆ ಹೂ ಎಂಬುದರಲ್ಲೇ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಇದು ಬೇರೆ ಅಂತ. ಇಲ್ಲಿ ಹೇಳ್ತಾರೆ ಪಾರ್ಥ ಮೇ ಸಖಾ ದೇವಿ ಅಂತ ಹೇಳಲಿಲ್ಲ, ಪಾರ್ಥೋಪಿ ಮೇ ಸಖಾ, ಪಾರ್ಥನೂ ನನ್ನ ಸ್ನೇಹಿತ ಅಂದ್ರು. ಅದ್ಯಾಕೆ ಹಾಗೆ ಹೇಳಿದ ಅಂದ್ರೆ, ಇನ್ನ ಚಿಕ್ಕ ಹುಡುಗರಿಂದ ಸ್ನೇಹಿತರು ತುಂಬಾ ಜನ ಇದ್ದಾರೆ. ಮೊದಲು ಉದ್ಧವ, ನಂತರ ಅಕ್ರೂರ ಸ್ನೇಹಿತನಲ್ಲ, ಸ್ನೇಹಿತನಲ್ಲ ಸುಧಾಮ, ಸುಧಾಮ ಆದಮೇಲೆ ಉದ್ಧವ. ಇವರು ಬಹಳ ಸ್ನೇಹಿತರು ಕೃಷ್ಣನಿಗೆ, ಪ್ರಾಣ ಸ್ನೇಹಿತರು. ಇಷ್ಟೇ ಅಲ್ಲ, ಪ್ರಧಾನ ಸಖ ಅಂತ ಹೇಳಿದರೆ ಹೇಳ್ತಾರೆ ಶೇಷದಾಸರೇ ಹೇಳ್ತಾರೆ ತಮ್ಮ ಸುಳಾದಿಯಲ್ಲಿ. ಸ್ವಾಮಿ ವಾಯುದೇವರ ಸ್ತೋತ್ರ ಮಾಡುತ್ತಾ ಕೃಷ್ಣ ನನ್ನ ಸ್ನೇಹಿತ ಅಂತ ಕರೆದ, ನಾನು ಕೃಷ್ಣನಿಗೆ ಸ್ನೇಹಿತನಾದೆ ಆಗ. ಶೇಷದಾಸರು ತಮ್ಮ ಇದನ್ನು ಕುರಿತು ಹೇಳಿಕೊಳ್ಳೋದು, ನಾನು ಹಿಂದೆ ಕೃಷ್ಣನ ಸ್ನೇಹಿತನಾದೆ. ಯಾಕೆ ಗೊತ್ತಾ, ನಿಮ್ಮ ಕರುಣೆ ಇದ್ದದ್ದಕ್ಕೆ ದೇವನನ್ನ ಸ್ನೇಹಿತ ಅಂತ ಸ್ವೀಕಾರ ಮಾಡಿದ, ಇಲ್ಲದಿದ್ದರೆ ಕೃಷ್ಣನಂಥವನಿಗೆ ಸ್ನೇಹಿತನಾಗುವ ಯೋಗ್ಯತೆ ನನ್ನದ. ಅಷ್ಟೇ ಅಲ್ಲ, ನನಗೆ ಸೇವಕನಂತೆ ಪ್ರವರ್ತಿಸಿದ. ಯಾಕೆ, ಕಾರಣ ಏನು ಗೊತ್ತಾ, ನೀನಿದ್ದೀಯ ಯಾರು ಹನುಮ, ನಿನ್ನ ಮುಖ್ಯ ಪ್ರಾಣನ ಕರುಣೆ, ಇಲ್ಲದಿದ್ರೆ ಕೃಷ್ಣನನ್ನ ಮುಖ ಎತ್ತಿ ನೋಡಲ್ಲ ಎಂಬುದನ್ನು ಹೇಳ್ತಾರೆ. ಆದರೆ ಅಲ್ಲಿ ಪಾರ್ಥರೊಡನೆ ಅಂತ ಬರುತ್ತೆ, ಇಲ್ಲಿ ಮಧ್ವನಾಮದಲ್ಲಿ ಪಾರ್ಥರೊಡನೆ ಅಂದ್ರು. ಪಾರ್ಥರೊಡನೆ ಎಂಬುದಕ್ಕೆ ಅರ್ಥ ಹೇಳ್ತಾರೆ, ಭೀಮಸೇನ ದೇವರು ಒಬ್ಬರೇ ಬರಲಿಲ್ಲ, ಮಿಕ್ಕ ನಾಲ್ಕು ಜನರಲ್ಲಿ ತಮ್ಮ ನಾಲ್ಕು ರೂಪ ಇಟ್ಟು ಬಂದ್ರು. ವಾಯುದೇವರ ನಾಲ್ಕು ರೂಪ ನಾಲ್ಕು ಜನದಲ್ಲಿ ಇತ್ತು. ಒಟ್ಟಾರೆ ಐದು ರೂಪಗಳಿಂದ ವಾಯುದೇವರು ಹೊರಟರು. ಅವರೇ ಇಡೀ ಕೌರವ ಕುಲ ಸಂಹಾರ ಮಾಡಿದ್ದು ವಾಯುದೇವರು ಐದು ರೂಪದಿಂದ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ಸ್ನೇಹಿತ ಯಾರು ಪ್ರಧಾನ ದೇವರಿಗೆ ಅಂದರೆ ಪಾರ್ಥ, ಅಂದರೆ ಭೀಮಸೇನ ದೇವರೇ ಸ್ನೇಹಿತ. ಈ ಪಾರ್ಥ ಪಾರ್ಥೋಪಿ ಸಖ, ಈ ಪಾರ್ಥನೂ ಸ್ನೇಹಿತ, ಅವನೇ ಆತನೇ ಮುಖ್ಯ. ಈತ ಆತನಿಂದಾಗಿ ಈತ ಕೂಡ ಸ್ನೇಹಿತ ಅಷ್ಟೆ. ಪಾರ್ಥೋಪಿ ಮೇ ಸಖ ದೇವಿ, ಪಾಂಡವಾಹ ನಮ್ಮ ಬಾಂಧವಾಹ, ಪಾಂಡವರು ನಮ್ಮ ಬಾಂಧವರು. ಇನ್ನ ತುಂಬಾ ಹೇಳ್ತಾನೆ ಈತನ ಸ್ವಭಾವ. ಏನು ಮಾತಾಡಲ್ಲ, ತುಂಬಾ ಮಾತಾಡ್ತಾನೆ. ಇಲ್ಲಿ ಚೂರು ಕೇಳಿದ್ರೆ ಜಾಸ್ತಿ ಮಾತಾಡ್ತಾನೆ. ಜಾಸ್ತಿ ಅಂದ್ರೆ ಎಷ್ಟು ಮಾತಾಡಬೇಕೋ ಅಷ್ಟಿದೆ. ಆಗ್ಲಿ, ಮಾಮೂಲು ಅವತಾರ ಕಾಲಕ್ಕೆ ಎಷ್ಟು ಮಾತಾಡಬೇಕೋ ಅಲ್ಲದೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ. ನಮಗಾಗಿ ಮಾತಾಡ್ತಾನೆ, ನಾನು ಮಾತಾಡ್ತೇನೆ ನೋಡಿ ಅಂತ ನೋಡಿಸ್ತಾ ಇದ್ದಾನೆ. ನೋಡಪ್ಪ, ನನಗೆ ನಮ್ಮ ತಾಯಿಗೆ ಆರು ಜನ ಮಕ್ಕಳು ಸತ್ತು ಬಿಟ್ರು. ಮೃತಪುತ್ರಾಣ, ಆರು ಜನ ಮಕ್ಕಳು ಸತ್ತು ಹೋದ್ರು. ನಂತರ ವಿಯೋಗ ತಪ್ತವು ಪಿತರು ಸಪ್ತಮಂ ರಾಮ ಇತ್ತಥ, ಏಳನೆಯ ಬದುಕಿದ್ದಕ್ಕೆ ಅವರಿಗೆ ಸಂತೋಷ ಆಯಿತು. ಅದಕ್ಕೆ ರಾಮ ಅಂತಿಟ್ರು, ರಮಯ ತೀತಿ ರಾಮ, ಬದುಕಿ ಸಂತೋಷವನ್ನು ಕೊಟ್ಟ. ನಂತರ ಆತನಿಗೆ ರಾಮ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಹೇಳ್ತಾ ಇದ್ದಾರೆ, ಪಿತೃಲಿಂಗ ಮುಪಾಗತಂ ಚಕ್ರಧರ ನಾಮಕರಣಂ. ಅಪ್ಪನ ಹೋಲಿಕೆ ಇತ್ತು, ಬಿಳಿಯವ ರಾಮ, ಅಪ್ಪ ಬಿಳಿ ಅಮ್ಮ ಕಪ್ಪು, ಅದಕ್ಕೆ ಅಪ್ಪನ ಬಣ್ಣ ಬಂತು ಅಣ್ಣನಿಗೆ, ಅದಕ್ಕೆ ರಾಮ ಅಂತ ಹೆಸರಿಟ್ರು. ನಾನು ಜಾತೋಹಂ ಅಷ್ಟಮ, ನಾನು ಎಂಟನೆಯವ, ಅಷ್ಟಮ್ಯಾಂ ಅಷ್ಟಮಿಯಲ್ಲಿ ಹುಟ್ಟಿದೆ, ಸುಭದ್ರ ನನ್ನ ನಂತರ ಹುಟ್ಟಿದ್ದು. ನಿನ್ನ ಬಣ್ಣ ಯಾವ್ದಪ್ಪ ಅಂತ ಹೇಳ್ತಾರೆ, ಮಾತೃವರ್ಣಶ್ಚಮೇ ದೇವಿ, ನಂದು ನಮ್ಮಮ್ಮನ ಬಣ್ಣ, ಅದಕ್ಕೆ ಸ್ವಲ್ಪ ಕಪ್ಪಾಗಿದ್ದೇನೆ ನಾನು ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಕೃಷ್ಣ ಪಕ್ಷದಲ್ಲೂ ಹುಟ್ಟಿದ್ನಲ್ಲ, ಅದಕ್ಕೂ ಚೂರು ಕಪ್ಪು ಅಂತ ಹೇಳ್ತಾನೆ. ಕೃಷ್ಣ ಪಕ್ಷ ಜನರ್ಮಮ್ಮ, ಕೃಷ್ಣ ಪಕ್ಷದಲ್ಲೂ ಹುಟ್ಟಿದೆ ಚೂರು, ನಮ್ಮಮ್ಮನ ಬಣ್ಣವೂ ಕಪ್ಪು, ನಾನೇ ಕಪ್ಪು, ಅದಕ್ಕೆ ಎಲ್ಲ ಸೇರಿಕೊಂಡಿದೆ, ತುಂಬಾ ಕಪ್ಪಾದೆ ಅಂತ ಹೇಳ್ತಾ ಇದ್ದಾನೆ. ತಸ್ಮಾತ್ ಕೃಷ್ಣೇತಿ ಮಾಂ ದೇವಿ ಚಕ್ರತಂ ನಾಮ ಸಂಸ್ಕೃತಂ, ಅದಕ್ಕೆ ನನ್ನ ಕೃಷ್ಣ ಕೃಷ್ಣ ಅಂತ ಕರೆದ್ರು, ಕಪ್ಪಾಗಿದ್ದವ ಅಂತ ಹೇಳಿ. ಅಲ್ಲಂತೆ, ಇವ ಕೃಷ್ಣ ಅಂದ ಕರ್ಷತೀತಿ ಕೃಷ್ಣ, ಎಲ್ಲರ ಮನಸ್ಸನ್ನು ಸೆಳೆದು ಬಿಡ್ತಾನೆ, ಎಲ್ಲರ ಪಾಪಗಳನ್ನು ಸೆಳೆದು ಬಿಡ್ತಾನೆ. ಆ ಪಾಪಗಳನ್ನು ಸೆಳೆಯುವುದರ ಮೂಲಕ ಮನಸ್ಸು ಸೆಳೆಯುತ್ತಾನೆ, ಮನಸ್ಸನ್ನು ಸೆಳೆಯುವುದರ ಮೂಲಕ ನಮ್ಮನ್ನ ಸೆಳೆಯುತ್ತಾನೆ, ನಮ್ಮನ್ನ ಸೆಳೆಯುವುದರ ಮೂಲಕ ತನ್ನ ಸನ್ನಿಧಾನದಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನನ್ನ ಕೃಷ್ಣ ಅಂದ್ರು. ಅದಕ್ಕಂದ್ರು ವರ್ಣತಃ ನಾಮತಶ್ಚಾಪಿ, ನನ್ನ ಬಣ್ಣವು ಕೃಷ್ಣವೇ, ಹೆಸರು ಕೃಷ್ಣನೇ, ಗುಣವು ಕೃಷ್ಣನೇ, ಅದರಿಂದ ಜ್ಞಾನಿಗಳೆಲ್ಲ ನನ್ನ ಕೃಷ್ಣ ಅಂತ ಕರೀತಾ ಇದ್ದಾರೆ. ಇನ್ನ ಬೇಕಾ, ಏನಾದರೂ ಬೇಕಾದ್ರೆ ಕೇಳಿ ಹೇಳ್ತೇನೆ. ವೃತ್ತಾಂತೋ ಹಿ ಅಖಿಲೋ ಮತ್ತಃ ಅಜ್ಞೇಯ ಪಂಡಿತನಂದಿನಿ ಹೇಳ್ತಾ ಇದ್ದಾರೆ. ನನ್ನ ವಿಚಾರ ನನ್ನ ಕೇಳೇ ತಿಳ್ಕೋಬೇಕು, ಯಾಕಂದ್ರೆ ಹೆಚ್ಚಿಗೆ ವಿಚಾರ ನನಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ, ನನ್ನ ವಿಷಯ ನನಗೆ ಗೊತ್ತು, ಅದಕ್ಕೆ ನನ್ನಿಂದಲೇ ತಿಳ್ಕೊ. ನಂತರ ಯುಷ್ಮಾಭಿರುಚಿತಾಂ ಭರತ ಗೋತ್ರ ನಾಮ ಕುಲಾಧಿಕಂ, ಅವಾಗೆ ನಿಮ್ದು ಹೇಳಬೇಕಲ್ಲ, ನಂದು ಕೇಳಿದ್ ಸಾಕ, ನಿಮ್ದು ಹೇಳಬೇಕಲ್ಲ ಅಂತ ಹೇಳಿದಾಗ ಆಕೆ ಹೇಳ್ತಾ ಇದ್ದಾಳೆ, ಆಕಾಶ ರಾಜತನಯ ನಿಷಾಧಾಧಿಪ ವಿದ್ಧಿಮಾಂ. ಹೇ ಕೃಷ್ಣ ನೋಡಿ, ಕರಿತಾ ಇದ್ದಾರೆ ಕೃಷ್ಣ ಅಂತಾನೆ ಕರಿತಾ ಇದ್ದಾಳೆ. ನಮ್ನ ಪದ್ಮಾವತೀಂ ಕೃಷ್ಣ ಕುಲಂ ಶೀತಕರಶ್ಚ, ನಮ್ದು ಕೂಡ ಶೀತಕರನ ಕುಲ ಅಂದರೆ ಚಂದ್ರನ ಕುಲವೇ ನಮ್ದು, ನಮ್ದು ಚಂದ್ರ ಕುಲವೇ. ಆದ ಮೇಲೆ ನನ್ನ ಹೆಸರು ಪದ್ಮಾವತಿ, ಆಕಾಶರಾಜನ ಮಗಳು ನಾನು. ಅಷ್ಟೇ ಅಲ್ಲ, ಹೇ ಬೇಡದವನೇ, ಕರೀತಾ ಇದ್ದಾನೆ, ಬೇಡದವನಾಗಿ ಬಂದಿದ್ದಾನೆ, ಬೇಡದವನಂತೆ ಇದ್ದೀಯ. ನಿಷಾದಾಧಿಪ ನಿಷಾದರು ಬೇಡರು, ಬೇಡರ ರಾಜ ಹೇಳ್ತಾ ಇದ್ದೇನೆ. ಹೇ ಕೃಷ್ಣ ಹೇಳಿದ, ನನ್ನ ಹೆಸರು ಕೃಷ್ಣ ಅಂತ. ಅರ್ಜುನ್ ನೇಮ್ ಅಂದ್ರೆ ಕೃಷ್ಣ, ಕೃಷ್ಣ ಕರೆತನ ನೋಡು ಕೃಷ್ಣ ಹೇಳ್ತಾ ಇದ್ದೇನೆ. ಗೋತ್ರ ಮತ್ರೇ ಹಕಿರಾತೇಂದ್ರ ಶೀಘ್ರಂ ಗಚ್ಚೇದು ಚ ಬ್ರವೀತ್. ಇದು ನಮ್ಮ ಗೋತ್ರ ಏನು ಗೊತ್ತಾ, ಅತ್ರಿ ಗೋತ್ರ. ಮತ್ತೇನು ಇಷ್ಟು ಗೊತ್ತ ಹೇಳಿದ್ಮೇಲೆ ಏನ್ ಮಾಡ್ತೀಯ, ಶೀಘ್ರಂ ಗಚ್ಚ, ಬೇಗ ಹೊರಟು ಬೇಗ ಹೋಗು ಅಂತ ಹೇಳಿಕ್ಕೆ ಇಷ್ಟೆಲ್ಲ ಬಿಡ್ಬೇಕಾಗಿತ್ತ, ಡೀಟೇಲ್ಸ್ ಎಲ್ಲ ಬೇಕಾಗಿತ್ತ ಅಂದ್ರೆ ಒಳಗೆ ಏನೋ ಕೂತಿತ್ತು ಅಂತ ಹೇಳ್ತಾ ಇದ್ದಾರೆ. ಸರಿ, ಇಷ್ಟೆಲ್ಲ ಚೆನ್ನಾಗಿದೆ, ಗೊತ್ತು ಆತ ಯಾರು ಅಂತ ನೋಡಿದ್ಕೊಳ್ಳೆ ಗೊತ್ತಾಗ್ತಾ ಇದೆ, ಅದಕ್ಕೆ ಎಲ್ಲ ತಿಳ್ಕೊಳ್ಳಿ ತಿಳ್ಕೊಳ್ಳು ಅಂತ ಹೇಳಿದ್ರು. ಇಷ್ಟು ಹೇಳಿದ ಮೇಲೆ ಕೃಷ್ಣ ಅಂತ ಕರೀಬಹುದು, ಆತನ ಹೆಸರನ್ನು ಕರೀಬಹುದು. ಹೇಳ್ತಾರೆ, ಗುರುಗಳದ್ದು ಗಂಡನದ್ದು ಹೆಸರು ಹೇಳಬಾರದು ಅಂತ. ಹೆಸರು ಹೇಳಬಾರದು ಅಂತ. ಯಾಕೆ ಹೆಸರು ಹೇಳಿದ್ರೆ ನಮ್ಮ ಆಯುಷ್ಯ ಕ್ಷೀಣ ಆಗುತ್ತೆ, ಅವ್ರಿಗೇನಾಗಲ್ಲ, ಹೇಳಿದವ್ರಿಗೆ ಆಯುಷ್ಯ ಕ್ಷೀಣ ಆಗುತ್ತೆ ಅಂತ. ಹೇಳ್ಬೇಕಾ ಬೇಡವಾ? ಪಾಪ ಈ ಮದುವೆ ಆಗಿ ಮೊದಲನೇ ದಿವಸ ಬರೋ ಕಾಲಕ್ಕೆ ಶುರು ಮಾಡ್ತಾರೆ, ನನ್ನ ಗಂಡನ ಹೆಸರು ಹೇಳು 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 ಅಂತಲೇ ಶುರು ಮಾಡ್ತಾರಲ್ಲ. ಇನ್ನ ಮಾಮೂಲಾಗಿ ಸ್ವಲ್ಪ ಈ ರಿವರ್ಸ್ ಆಟಿಟ್ಯೂಡ್ ಇರುತ್ತೆ ಮನುಷ್ಯರಲ್ಲಿ, ಹೀಗೆ ಮಾಡು ಅಂದ್ರೆ ಯಾಕೆ ಮಾಡಬೇಕು ಬರ್ತಾ ಇರುತ್ತೆ. ಗಂಡ ಹೆಸರು ಹೇಳಬಾರ್ದು ಅಂದ್ರೆ ಯಾಕೆ ಹೇಳಬಾರ್ದು ಅಲ್ವಾ, ಯಾಕೆ ಹೇಳಬಾರ್ದು, ಏನಂತ ಕೊಂಬು ಬಂದ್ರೆ ಅವ್ರಿಗೆನ ತುಂಬಾ ಜನ ಅದೇ ಪ್ರಶ್ನೆ ಮಾಡೋದು, ಯಾಕೆ ಹಾಗೆ ಹೇಳಬಾರ್ದು ಅವ್ರ ಗಂಡನ ಹೆಸರು. ಅದೇ ಇಷ್ಟು ರಹಸ್ಯ ಅಲ್ಲಿ ಹಿರಿಯರ ಹೆಸರನ್ನು ನಾವು ಹೇಳಬಾರದು ಅಂತ. ಆದ್ರೆ ಹೇಳಬಹುದಂತೆ, ಹೇಗೆ ಅದೊಂದು ಮಂತ್ರ ಅಂತ ಚಿಂತನೆ ಮಾಡುತ್ತಾ ಹೇಳಬಹುದು. ಅಲ್ಲಿರೋ ಭಗವದ್ ರೂಪ ನನ್ನ ಗಂಡ, ಅವನಿಗೆ ಆ ಹೆಸರಿಟ್ಟದ್ದು, ಆ ಹೆಸರನ್ನ ಮಂತ್ರ ಅಂತ ತಿಳ್ಕೊಂಡು, ಭಗವಂತನ ಹೆಸರಿದು ಮಂತ್ರ ಅಂತ ತಿಳಿದು ಹೇಳಬಹುದಂತೆ. ಹಾಗೆ ಗುರುಗಳ ಹೆಸರು ಕೂಡ ಮಂತ್ರ ಅಂತ ಉಚ್ಚಾರ ಮಾಡಬಹುದು ಶಿಷ್ಯ, ಆದರೆ ಹೆಸರಿಂದ ಕರೆಯಬಾರದಷ್ಟೇ. ಅದಕ್ಕೆ ಇಲ್ಲಿ ಈ ಕೃಷ್ಣ ಅಂತ ಕರೆದದ್ದು ಯಾಕೆ ಅಂದ್ರೆ ಮಂತ್ರ ಉಚ್ಚಾರ ಮಾಡಿದ್ರು. ಯಾಕಂದ್ರೆ ನಿನ್ನ ರೂಪ ನಿನ್ನ ಹೆಸರು ಬೇರೆ ಬೇರೆ ಅಲ್ಲ, ನಮ್ ತರ ಅಲ್ಲ, ನಿನ್ನ ರೂಪ ನಿನ್ನ ಹೆಸರು ಎಲ್ಲ ಒಂದೇ. ಆದ ಕಾರಣ ನಿನ್ನ ಕರಿಬೇಕಾದ್ರೆ ವಿರ್ರಿ ಅಂತ ಕರಿಬೇಕಿಲ್ಲ, ನಿನ್ನ ಕೃಷ್ಣ ಅಂತಾನೆ ಕರಿಬೇಕು. ಯಾಕಂದ್ರೆ ಮಂತ್ರ, ಈ ಪ್ರತಿಯೊಂದು ಮಾತು ನಿನ್ನದು ಮಂತ್ರವೇ, ಆ ರೀತಿ ಕರೀತಾ ಇದ್ದಾಳೆ. ನಂತರ ಬೇಗ ಬೇಗ ಹೊರಟು ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮಂದಂ ಕಿಂನ ಪ್ರಭಾಷಸೆ, ಯಾಕೆ ನಿಷ್ಠೂರವಾಗಿ ಮಾತಾಡ್ತಾ ಇದೀಯಾ, ಚೂರು ಮೃದುವಾಗಿ ಮಾತಾಡಬಾರ್ದ, ಹೇಳಿಕೊಡ್ತಾ ಇದ್ದಾನೆ. ಅನ್ನಂ ಕಾಂಕ್ಷಂತೆ ವೈ ಲೋಕಾಹ ಯೋ ದದಾತಿ ನರೋತ್ತಮಃ ಸಪುಮಾನ್ ಪುಣ್ಯಮಾಪ್ನೋತಿ ಜರದೋಪಿ ಫಲಂ ಲಭೇತ್. ಅನ್ನವನ್ನ ಬೇಡಿದವರಿಗೆ ಕೊಟ್ಟರೆ ಅಂತಹ ಪುಣ್ಯವಂತ ಸ್ವರ್ಗವನ್ನ ಪಡೀತಾನೆ, ಒಳ್ಳೆ ಪುಣ್ಯ ಪಡೀತಾನೆ. ಬೇಡ ನೀರು ಕೊಟ್ಟರು ಸಾಕು, ಒಳ್ಳೆ ಪುಣ್ಯ ಬರುತ್ತೆ. ಅದಿಶನ್ ನೀರು ಕೊಡ್ಲಿಲ್ಲಪ್ಪ, ಮೃದು ಭಾಷಿ ಬೇಡ, ಮೆತ್ತಗೆ ಮಾಡಬಹುದು ಮಾತಾಡಬಹುದಲ್ಲ. ನದು ನಿಷ್ಠುರ ಭಾಷಿಣ ಅಂತ ಈ ಒಗ್ಗರಣೆ ಕೊಟ್ಟು ಮಾತಾಡೋದು ಇರುತ್ತಲ್ಲ, ಹಾಗೆ ಮಾತಾಡಬಾರದು ಅಂತ ಹೇಳ್ತಾ ಇರ್ತಾರೆ. ಇದರ ತಮಾನೆ ನಮ್ಗೆ ಅಭ್ಯಾಸ ಇರುತ್ತೆ. ಅದು ಸಿಟ್ಟಿನಿಂದ ಮಾತಾಡೋದೊಂದು, ಅಭಿಮಾನ ಸೇರಿಸಿ ಮಾತಾಡೋದೊಂದು, ಸಿಟ್ಟು ಅಭಿಮಾನ ಸೇರಿಸಿ ಒಗ್ಗರಣೆ ಕೊಟ್ಟು ಮಾತಾಡೋದೊಂಬುದು ಬರ್ತಾ ಇರುತ್ತಲ್ಲ, ಅದು ನಿಷ್ಠುರ ಭಾಷೆ ಅಂತ ಹೇಳ್ತಾ ಇರ್ತಾರೆ. ಆ ನಿಷ್ಠುರವಾಗಿ ಮಾತಾಡಬಾರದಂತೆ. ಇನ್ನ ನಮ್ಮಲ್ಲಿರುತ್ತೆ, ನಾವು ಬಚ್ಚಿಟ್ಟು ಮಾತಾಡಲ್ಲ, ಮನಸ್ಸಲ್ಲೊಂದು ಹೊರಗೊಂದು ಇಲ್ಲ, ವಿ ಆರ್ ಫ್ರಾಂಕ್ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಹೌದು, ಫ್ರಾಂಕ್ ಆಗಿ ಮಾತಾಡಬೇಕು, ಯಾರಿಲ್ಲ ಅಂದ್ರು ನಾವು ಇದ್ದದ್ದೇ ಹೇಳ್ತೀವ್ರಿ, ಬಚ್ಚಿಟ್ಕೊಂಬಲ್ಲ, ಆದ್ರೆ ಕಟ್ಟಿಗೆ ಮುರಿದು ಕೈಯಲ್ಲಿ ಕೊಟ್ಟೆ ಅಂತ ಮಾತಾಡ್ತಾರೆ, ಹಾಗೆ ಮಾತಾಡಬಾರ್ದಂತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಂದ್ರೆ ಅಪ್ರಿಯವಾದ ರೀತಿಯಲ್ಲಿ ಸತ್ಯವನ್ನು ಹೇಳಬೇಡ, ಕಟ್ಟಿಗೆ ಮುರಿದು ಕೈ ಕೊಟ್ಟಂತೆ ಹೇಳಬೇಡ. ಅವರಿಗೆ ಅನುಷ್ಠಾನಕ್ಕೆ ಬರುವಂತೆ ಮೆಲ್ಲಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ, ಅವರ ಮನಸ್ಸನ್ನು ನೋಯಿಸಬೇಡಿ. ಸತ್ಯ ಹೇಳುವುದು ಅಂದ್ರೆ ಮನಸ್ಸನ್ನು ನೋಯಿಸುವುದಾಗಿರಬಾರದು ಅಂತ ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ. ಹಾ, ನದು ನಿಷ್ಠುರ ಭಾಷಿಣ ಅಂತ ಕೃಷ್ಣ ಹೇಳಿ ಮುಂದೆ ಹೇಳ್ತಾ ಇದ್ದಾನೆ. ತಥಾಹಂ ಕಾಮಮುದ್ದೇಶ ಪಾತ್ರಭೂತೋಸ್ಮಿ ಸಾಂಪ್ರತಂ, ನಿನ್ನ ಹತ್ತಿರ ಬಂದದ್ದು ಯಾಕೆ ಗೊತ್ತಾ, ಕಾಮಕ್ಕಾಗಿ ಬಂದಿದ್ದೇನೆ. ಅಯ್ಯೋ ರಾಮ, ಏನಿದು ಇತ್ತ ನಂಬಿಕೊಂಡು ನಾವು ಹೊರಟಿದ್ವಲ್ಲ ಅಂದ್ರೆ, ಇಲ್ಲ ನಿನ್ನದೇ ಇಚ್ಛಾ, ಆ ಇಚ್ಛೆಗಾಗಿ ನಾನು ಬಂದಿದ್ದೇನೆ. ಆತ್ಮಾನಂ ದಿಶಮಕ್ಷಂ, ಏನ್ ಮಾಡಿ ನಾನೀಗ ಅಂದ್ರೆ ನಿನ್ನನ್ನೇ ಕೊಟ್ಟು ಬಿಡು, ಅಂದ್ರೆ ಸಮರ್ಪಣೆ, ಆತ್ಮ ಸಮರ್ಪಣೆ ಮಾಡಿಕೊಂಡ್ಬಿಡು, ಅನುಗ್ರಹ ಆಗುತ್ತೆ. ಕಿಮೃತ ನಿಷ್ಠುರೋಕ್ತಿ, ನಿಷ್ಠುರವಾದ ಮಾತನ್ನ ಯಾಕೆ ಮಾತಾಡ್ತೀಯ ಇಷ್ಟೆಲ್ಲ ಹೇಳಿದಾಗ, ಇಲ್ಲೆಲ್ಲ ಕೂಡ ಮಾತುಗಳು, ನಾವು ಶ್ರೀನಿವಾಸ ಏನೋ ಹೀಗೆ ಬಂದ ಹೀಗೆ ಮಾತಾಡಿದ ಅಂತ ಇಟ್ಟುಕೊಂಡು ನಾವು ಆತನ ಮೇಲೆ ಒಗ್ಗರಣೆ ಕೊಟ್ಟು ಜೋಕ್ಸ್ ಹಾಕ್ಬಿಟ್ರೆ ನೋಡ್ರಿ, ನಮ್ಮವರು ಲವ್ ಲೆಟರ್ ಬರೀತಾರಲ್ಲ, ನಮ್ಮವರೆಲ್ಲ ಹೋಗ್ತಾರಲ್ಲ, ಅದಕ್ಕೆ ಶ್ರೀನಿವಾಸನೇ ಹುಟ್ಟು ಹಾಕಿದ್ದು ಇವೆಲ್ಲ ಮಾತಾಡಿಬಿಟ್ರೆ ಗತಿ ಏನು? ಶ್ರೀನಿವಾಸ ಏನೂ ಬೇಡದವ, ಆತ ಬಂದದ್ದೇ ನನಗೇನು ಬೇಡ ಅಂತ ತೋರಿಕೊಳ್ಳಿಕ್ಕೆ ಬಂದ ಅಂತ. ಅದು ಆತನ ಹಿಡ್ಕೊಂಡು ನಮ್ಮವರಿಗೆಲ್ಲ ಬೇಸ್ ಶ್ರೀನಿವಾಸನೇ ಅಂತ ಹೇಳಿಬಿಟ್ರೆ, ನಮ್ಮವರು ಮಾಡಿ ಚಂಡಾಲ ಕಥೆಗಳಿಗೆಲ್ಲ ಅದಕ್ಕೆಲ್ಲ ಬೇಸ್ ಶ್ರೀನಿವಾಸನೇ ಆತ ಮಾಡಿದ್ದೆ ಅಂತ ಹೇಳಿದರೆ ಅದೆಂಥ ಇದಾಗ್ಬಿಡುತ್ತೆ. ಅದಕ್ಕೆ ಇದು ಬಹಳ ಸುನ್ನಿತವಾದ ವಿಚಾರ. ನಾವು ಯಾರ ಕುರಿತು ಹೇಳ್ತಾ ಇದ್ದೇವೆ, ನಾವು ಇಡೀ 100 ವರ್ಷದ ಬದುಕು ವ್ರತ ಉಪವಾಸ ಎಲ್ಲ ಮಾಡಿ ರುದ್ರ ಮೂಟೆ ಇಟ್ಟು ಆತನ ಕೈಯಲ್ಲಿ ಕೊಟ್ಟು ಆತನ ಮುಖ ನೋಡ್ತಾ ಇರ್ತೀವಿ, ಏನ್ ಮಾಡ್ತೀಯೋ ಏನ್ ಮಾಡ್ತೀಯೋ ಅಂತ ನೋಡಬೇಕಾದ ವ್ಯಕ್ತಿಯ ಪರಿಚಯ ಆಗಬೇಕಾಗಿದೆ. ಅಂಥವನನ್ನ ಹಗೂರಾಗಿ ಪರಿಚಯ ಮಾಡಿಕೊಟ್ರೆ ಜನಕ್ಕೆ ಅದು ಹೇಗಾಗ್ಬಿಡುತ್ತೆ ಅಲ್ವಾ? ಹಾಗಾದ್ರೆ ಅಂಥ ವ್ಯಕ್ತಿ, ಅಂಥ ದೊಡ್ಡ ವ್ಯಕ್ತಿ, ಬ್ರಹ್ಮಾದಿಗಳು, ನಾರದಾದಿ ಮಹರ್ಷಿಗಳು ತಲೆಬಾಗಿ ನಮಸ್ಕಾರ ಮಾಡುವ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯನ್ನು ಕುರಿತು ಖುಷಿ ಬಂದಂತೆ ಹೇಳಿಬಿಟ್ರೆ ಅಷ್ಟಕ್ಕಿಂತ ನರಕ ಬೇರೆ ಇದೆಯಾ? ಬೇರೆ ಇಲ್ಲೇ ಇಲ್ಲ. ನರಕಕ್ಕೆ ಸಾಧನೆ ಅಂದ್ರೆ ದೇವರ ಕುರಿತು ಖುಷಿ ಬಂದಂತೆ ಮಾತಾಡುವ ಪ್ರವಚನ ಬೇಡ ಅಂತ ಹೇಳ್ತಾರೆ. ಸರಿ, ಆಗ ಪದ್ಮಾವತಿ ಕ್ರೋಧ ತಾಮ್ರ ವಿಲೋಚನ ಸಿಟ್ಟಿನಿಂದ ಕೆಂಗಣ್ಣು ಮಾಡಿಕೊಂಡು ಹೇಳ್ತಾ ಇದ್ದಾಳಂತೆ. ಅವಾಚ್ಯಂ ವದತೆ ಮೂಢ ಜೀವನಿಚ್ಛಾನ ವಿದ್ಯತೆ, ದೇವರ ಕುರಿತು ಹೇಳಿದ ಮಾತು ನೋಡಿ ಪದ್ಮಾವತಿ ದೇವಿ. ಅವಾಚ್ಯಂ ವದಸೆ, ಮಾತಾಡಬಾರದನ್ನೆಲ್ಲ ಮಾತಾಡ್ತಾ ಇದೆಯಾ ಹೇ ಮೂಢ? ಏನು ಬದುಕಿನ ಮೇಲೆ ಆಸೆ ಇಲ್ವಾ ನಿನಗೆ? ಆಕಾಶರಾಜಸ್ವಾಂ ದೃಷ್ಟ ಹನಿಷ್ಯದಿನ ಸಂಶಯ, ಆಕಾಶರಾಜ ನೋಡಿಬಿಟ್ರೆ ನಿನ್ನ ಕೊಂದೇ ಹಾಕ್ಬಿಡ್ತಾನೆ. ಯಾವನ್ ನಾಯಾದಿ ತಾವತ್ವಂ ಗಚ್ಚ ಶೀಘ್ರಂ ಸಮಾಲಯಂ, ಎಷ್ಟರವರೆಗೆ ನಮ್ಮಪ್ಪ ಬರಲಿಲ್ಲ ಅಷ್ಟರೊಳಗೆ ನಿನ್ನ ಮನೆಗೆ ಹೊರಟು ಬಿಡು, ಇಲ್ಲಿರಬೇಡ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಮಾತುಗಳೇನು ಹೀಗೆ ಬರ್ತಾ ಇವೆಲ್ಲ ಅಲ್ವಾ? ಅವಾಚ್ಯಂಬದಸೆ ಮೂಢ ಅಂತ ಹೇಳಿಬಿಟ್ರೆ ದೇವರನ್ನೇ ಹೀಗಂದಲ್ಲ ಅಂತ ಹೇಳಿ ಅನ್ನಬಹುದೇ? ಅಂದ್ರೆ ಪದ್ಮಾವತಿ ದೇವಿ ನಮ್ಮಂಥವಳು ಅಂತ ತಿಳ್ಕೋಬೇಕು, ಶ್ರೀನಿವಾಸ ಅಂತ ನಂತರ ಗೊತ್ತಾಯಿತು ಅಂತ ಹೇಳಬೇಕಾ? ಶ್ರೀನಿವಾಸ ಅಂತ ಗೊತ್ತಿಲ್ಲ, ಯಾರೋ ಹುಡುಗ ಅಂತ ನೋಡಿದ್ಲು, ನೋಡಿ ಆ ಹುಡುಗ ಚೆನ್ನಾಗಿದ್ದಾನೆ ಅಂದುಕೊಂಡು ಮಾಮೂಲಾಗಿ ಹುಡುಗರ ಜೊತೆ ಮಾತಾಡ್ತಾರಲ್ಲ, ಇವರ ಬೈಕೊಂತಾ ಇರ್ತಾರೆ ಸ್ನೇಹದಿಂದ, ಒಬ್ಬರನ್ನೊಬ್ಬರು ಇಷ್ಟಪಟ್ಟಾಗ ಬೈಕೊಂತಾ ಇರ್ತಾರಲ್ಲ, ಆತರ ದೇವರನ್ನ ಮೂಢ ಅಂತ ಇದ್ದದ್ದು ದೇವರು ಅಂತ ಆಕೆ ಗೊತ್ತಿಲ್ಲವೋ? ಅಂದ್ರೆ ಹೇಳ್ತಾಳೆ ತಾಯಿ, ಹೇಳ್ತಾಳೆ ಏನಮ್ಮ ನೀ ನೋಡಿದ್ಯಾ, ಆ ದುಷ್ಟ ಏವ ಮಹಾಪ್ರಭು ಅಂತ ಹೇಳ್ತಾಳೆ. ನಾನು ಆತನನ್ನ ಕಂಡೇ ಅಂತ ಹೇಳಿದಾಗ ಅವಾಗ ಹೇಳ್ತಾಳೆ, ಜ್ವರವೋವಾ, ನಿನಗೆ ಪಿತ್ತ ಏರಿದ್ಯಾ, ಜ್ವರ ಬಂತ, ನಿಜವಾಗಿ ನೋಡಿದ್ಯಾ ಆತನನ್ನ? ಅಂದ್ರೆ ನೋಡಿದ್ದೆ, ನಿಜವಾಗೂ ಕಂಡೆ, ನಾನು ಶಂಖಚಕ್ರಧಾರಿಯಾಗಿದ್ದಾನೆ, ಇವನ ಲಕ್ಷಣ ಇಂಥದ್ದು, ಇವನೇ ಮಹಾಪ್ರಭು ಶ್ರೀಹರಿ ನಾರಾಯಣ, ಇವನ ಲಕ್ಷಣಗಳು ಇಂಥದ್ದು, ಇವನ ಭಕ್ತರ ಲಕ್ಷಣ ಇಂಥದ್ದು ಅಂತ ಹೇಳಿ, ಇಂಥದ್ದಿದ್ರೆ ಇವನೆಂಥವನಿರಬೇಕು ಅಂತ ತಾಯಿಗೆ ಪರಿಚಯ ಮಾಡಿಕೊಟ್ಟವಳು ಪದ್ಮಾವತಿ. ಇಲ್ಲಿ ಮಾತುಗಳು ನೋಡುವಾಗ ಸುಮ್ಮ ಸುಮ್ಮನೆ ನಾವು ಏನೇನೋ ಅರ್ಥ ಮಾಡ್ಲಿಕ್ಕಿಲ್ಲ, ಆಕೆಗೆಲ್ಲ ಗೊತ್ತು, ನಂತರ ಮಾತು ತಿಳಿಸಿಕೊಡ್ತಾ ಇದೆ, ಈಕೆಗೆ ಇದು ಬಂದದ್ದು ಶ್ರೀಹರಿಯೇ ಅಂತ ಎಚ್ಚರ ಇದೆ. ಎಚ್ಚರ ಇದ್ರೂ ದೇವರಿಗೆ ಅವಾಚ್ಯಂ ವದತೆ ಮೂಢ ಅಂತ ಯಾಕಂದು? ಮಾತಾಡಬಾರದ್ದನ್ನೆಲ್ಲ ಮಾತಾಡ್ತಾ ಇದೆಯಾ ಮೂಢ ಅಂತ ಬೈದ್ರೆ ದೇವರ ಅಂತ ಮಾತಾಡು? ಅದೇನು ದೇವರಂದು ಗೊತ್ತಿಲ್ಲ ಅಂದ್ರೆ ದೇವರ ಗೊತ್ತಿದ್ದು ಮಾತಾಡಿದ್ದದು, ಅರ್ಥ ಏನಿರಬೇಕು ಅಂದ್ರೆ ಅವಾಚ್ಯಂ ಅಂದ್ರೆ ಮಾಮೂಲು ನಮ್ಮ ಅರ್ಥ ತಗೊಂಡಾಗ ಯಾರೋ ಬೈದ್ರು, ಏನ್ರಿ ಬೈದ್ರು? ಅಪ್ಪಾ ಹೇಳಲಿಕ್ಕಾಗಲ್ಲ, ಹೇಳಲಿಕ್ಕಾಗದನ್ನ ಅವಾಚ್ಯಂ ಅಂತೀವಿ, ಅದು ಕೆಟ್ಟ ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಯಾರೋ ತುಂಬಾ ಹೇಳಿದ್ರು, ಏನ್ ಹೇಳ್ತೀರ? ಅಪ್ಪಾ ನಮ್ಗೆ ಹೇಳಲಿಕ್ಕಾಗಲ್ರಿ, ತುಂಬಾ ಹೇಳಿದ್ರು ಅವರು, ಪುರಾಣ ಹೇಗಿತ್ತು ತುಂಬಾ ಚೆನ್ನಾಗಿತ್ತು, ಏನ್ ಹೇಳಿದ್ರು ಗೊತ್ತಾಗಿಲ್ಲ, ಏನೋ ಹೇಳಿದ್ರು ಅಂತ, ತುಂಬಾ ಚೆನ್ನಾಗಿ ಹೇಳಿದ್ರು, ಏನೋ ಹೇಳಿದ್ರು ಅಂತ ಹೇಳಿ. ಹಾಗೆ ಅಂದ್ರೆ ಹೇಳಿದ್ದನ್ನ ಹೇಳಲಿಕ್ಕೆ ಯಾರಿಗ ಆಗಲ್ಲವೋ ಅದನ್ನ ಅವಾಚ್ಯ ಅಂತೇಳಿ. ಅವಾಚ್ಯ ಇನ್ನೊಬ್ಬರಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಾತುಗಳು ಎಂತ ಗೊತ್ತೋ ಎಷ್ಟು ಅರ್ಥಪೂರ್ಣ ಅಂದ್ರೆ ಅದು ಇನ್ನೊಬ್ಬರು ಹೇಳಲಿಕ್ಕಾಗಲ್ಲ, ಅವಾಚ್ಯ. ಯಾಕೆ? ನಿನ್ನ ಮಾತುಗಳು ಇನ್ನೊಬ್ಬರು ಹಾಗೆ ಹೇಳಲಿಕ್ಕಾಗಲ್ಲ, ಅದರ ಅರ್ಥವೂ ಹೇಳಲಿಕ್ಕಾಗಲ್ಲ, ಅವರಿಗೆ ನಿನ್ನ ಮಾತು ಅವಾಚ್ಯ. ಯಾಕೆ ಅಂದ್ರೆ ಅವರಲ್ಲಿ ಮೌಢ್ಯ ಇದೆ, ನಿನ್ನ ಮಾತು ಅರ್ಥ ಮಾಡಿಕೊಳ್ಳಲಾರದ ಮೌಢ್ಯ ಇದೆ, ಅದಕ್ಕೆ ಅವರು ಮೂಢರಾಗ್ತಾರೆ ನಿನ್ನ ಮಾತು ತಿಳ್ಕೊಳ್ಳಾರದೆ. ಅವರಲ್ಲಿ ಅವರು ಮೂಢ ಅಂತ ಆಗಬೇಕಾದರೆ ಅವರಲ್ಲಿ ನೀನೇ ಇದ್ದು ಮೌಢ್ಯ ಕೊಡ್ತೀಯ, ಅವರಲ್ಲಿ ಮೂಢ ಅಂತ ಕರೆಸಿಕೊಂಡ ಅವರಲ್ಲಿ ನಿನ್ನ ಮಾತು ಅರ್ಥ ಆಗದ ಅವರು ಮೂಢರು, ಅವರೊಳಗಿರುವ ನೀನು ಮೂಢ. ಎಂತ ಮಾತು ನೋಡಿ, ಅಥವಾ ಸರಿ ಹೇಗೂ ನೀವೆಲ್ಲ ಚೋಳಿಸಿ ಓದಿದವರೇ, ಅಲ್ಲಿ ಹೋಗ್ಬಿಡೋಣ ಅಲ್ವಾ? ಅಹಂಕಾರ, ವೈಕಾರಿಕ ಅಹಂಕಾರ, ತೈಯಸ ಅಹಂಕಾರ, ತಾಮಸಾಹಂಕಾರ ಅಂತ ಹೇಳಿದಾಗ ತಾಮಸಾಹಂಕಾರದ ಲಕ್ಷಣ ಏನು? ಮೂಢತ್ವ ತಾಮಸಾಹಂಕಾರ ಲಕ್ಷಣ ಅಂತ ತತ್ವಕಾರ್ಯ ಪ್ರಕರಣದಲ್ಲಿ ಬರುತ್ತೆ. ಮೂಢತ್ವ ಅಂದ್ರೇನು? ಜಡ್ಡ ಬಡದಂಗಿರೋದು, ಮೂಢತ್ವ. ಆ ಮೂಢತ್ವದೊಳಗಿರೋ ಭಗವದ್ ರೂಪ ಮೂಢ ಅಂತೇಳಿ, ಆ ಭಗವದ್ ರೂಪದ ಹೆಸರು ಮೂಢ ಅಂತೇಳಿ. ಅಂದರೆ ಹೇ ಸ್ವಾಮಿ, ನೀನೇನು ಮೇಲ್ನೋಟಕ್ಕೆ ಈ ದೈತ್ಯರಿಗೆ ಎಲ್ಲ ಮೋಹ ಕೊಡ್ಲಿಕ್ಕೆ ಎಂತ ಮಾತುಗಳು ಮಾತಾಡ್ತಾ ಇದ್ದೀಯಾ? ಅಂದ್ರೆ ಇನ್ನೊಬ್ಬರಿಗೆ ಅರ್ಥ ಆಗಿರಬಾರದು, ನಿನ್ನ ಅರ್ಥ ಬೇರೇನೆ ಇರಬೇಕು. ಇದು ಇನ್ನೊಬ್ಬರಿಗೆ ಅವಾಚ್ಯವಾಗಿದೆ. ಯಾಕೆ? ಅವರು ಮೂಢರು, ಅವರಲ್ಲಿ ನೀನು ಇದ್ದು ಮೌಢ್ಯ ಕೊಡ್ತಾ ಇದ್ದೀಯಾ. ಆದ್ದರಿಂದ ಸ್ವಾಮಿ, ನೀನ್ ಹಾಗೆ ಮಾತಾಡಬೇಡ. ಯಾಕೆ? ಸುತ್ತಿದ್ದವರಿಗೆಲ್ಲ ಕೂಡ ನನಗರ್ಥ ಆಗ್ತಾ ಇದೆ ನೀನೇನು ಹೇಳ್ತಾ ಇದ್ದೀಯೋ, ಆದರೆ ನನ್ನ ಸುತ್ತಿದ್ದವರಿಗೂ ಅದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಹಾಗೆ ಮಾತಾಡಬೇಡ, ಒಳಗೆ ಬಚ್ಚಿಟ್ಟು ಮಾತಾಡಬೇಡ ಅಂತ ಕೇಳಿಕೊಂಡದ್ದು. ಇನ್ನ ಜೀವನೇಚ್ಛಾನ ವಿದ್ಯತೆ, ಬದುಕಿನ ಮೇಲೆ ಆಸೆ ಇಲ್ವೇನು? ಬದುಕಿನ ಮೇಲೆ ಆಸೆ ಯಾರಿಗಿರುತ್ತೆ? ಸಾವು ಅಂತ ನಿಶ್ಚಯ ಆಗಿದ್ರೆ ಬದುಕಿನ ಮೇಲೆ ಆಸೆ ಬರುತ್ತೆ. ಇನ್ ಸ್ವಲ್ಪ ಕಾಲ ಇರಲಿ, ಇನ್ ಸ್ವಲ್ಪ ಕಾಲ ಇರಲಿ ಅಂತ ಸಾವೇ ಇಲ್ಲ ಅಂತ ಡಿಕ್ಲೇರ್ ಆದ್ರೆ ಬದುಕಿನ ಮೇಲೆ ಆಸೆ ಎಂಬುದಿರುತ್ತಾ? ಇಲ್ಲೇ ಇಲ್ಲ. ಬದುಕೇ ಯಾವಾಗಿರೋ ಕಾಲಕ್ಕೆ, ಯಾವಾಗ ಬದುಕೋದೇ ನಿಶ್ಚಯ, ಸಾವೆಂಬುದು ಇಲ್ಲೇ ಇಲ್ಲ ಅವನಿಗೆ. ಅಂತ ಕಾಲಕ್ಕೆ ಬದುಕಿನ ಮೇಲೆ ಆಸೆ ಎಂಬುದಿರುತ್ತಾ ಆತನಿಗೆ? ಅಂಥದ್ದು ಇಲ್ಲ. ಅದಕ್ಕೆ ಜೀವನೇ ಚಾನವಿತ್ತು, ಎಲ್ಲ ಸರಿ ಹೋಯಿತು. ಅದರಿಂದ ಅವರು ಮೇಲ್ನೋಟಕ್ಕೆ ಬೈದಂತಿರುತ್ತೆ, ಹೊರನೋಟಕ್ಕೆ ಭಗವಂತನ ಪೂಜಾ ಅಲ್ಲ. ಹೊರನೋಟಕ್ಕಾದರೂ ಇಂಥ ಮಾತುಗಳನ್ನ ಮಾತಾಡಬಹುದು ದೇವರ ಜೊತೆಗೆ ಅಂತ ಮತ್ತು ಪ್ರಶ್ನೆಯಲ್ಲಿ. ತಮಾಷೆಗಾದರೂ ದೇವರನ್ನ ಬೈಬಾರದು. ಮತ್ತೆ ಯಾಕೆ ಇದು ಮಾಡಿದ್ರು ಅಂದ್ರೆ, ದೇವರ ಆಜ್ಞೆಯಂತೆ ಮಾಡ್ತಾ ಇರ್ತಾರವರು. ಹೇಗೆ? ಪದ್ಮಾವತಿ ದೇವಿಯ ಪ್ರವೃತ್ತಿ ಹೇಗೆ ಅಂದರೆ, ಭಗವಂತನೇ ನನ್ನೊಳಗೆ ನಿಂತು ನನ್ನ ಹೆಸರಿಟ್ಟುಕೊಂಡು ನನ್ನಿಂದ ಈ ಪ್ರವೃತ್ತಿ ಮಾಡಿಸ್ತಾ ಇದ್ದಾನೆ. ಆತ ಬಂದು ನಾಟಕ ಆಡುವ ಕಾಲಕ್ಕೆ ನಾನು ನಾಟಕ ಆಡಬೇಕಾಗಿದ್ದು ನನ್ನ ಧರ್ಮ, ಆ ಧರ್ಮದಲ್ಲಿ ಈ ರೀತಿ ಮಾತಾಡುವುದು ಒಂದು ಧರ್ಮ, ಅದು ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ, ಇದು ನಿನ್ನ ಪೂಜೆ ಆಗಲಿ ಹರಿ ಅಂತ ಬೈತಾರೆ. ಇಷ್ಟು ತಿಳ್ಕೊಂಡು ಮಾಡಿದ್ದರು. ಇಷ್ಟೆಲ್ಲ ಅರ್ಥಗಳಿಲ್ಲದಿದ್ದರೆ, ಇದನ್ನು ಹಾಗೇ ಅರ್ಥ ಮಾಡಿಕೊಂಡು ಹೋದರೆ ನಮ್ಮ ಗತಿ ಏನಾಗಬೇಕು? ಆದ್ದರಿಂದ ಆ ರೀತಿಯಲ್ಲಿ ಆಕಾಶರಾಜ ಸ್ವಾಮ ದೃಷ್ಟ ಹನಿಷ್ಯದಿನ ಸಂಶಯ, ಆಕಾಶರಾಜ ನೋಡಿದರೆ ನಿನ್ನ ಕೊಂದೇ ಬಿಡ್ತಾನಪ್ಪ. ಅರ್ಥ ಏನು? ಜೀವನ ಇಚ್ಛಾ ನವಿದ್ಯತೆ ಅಂತ ಹೇಳಿದ್ದಾಯ್ತು ಮೊದಲೇ. ನಿನಗೆ ಬದುಕಿನ ಮೇಲೆ ಆಸೆ ಇಲ್ಲ ಅಂದರೆ ನಿನಗೆ ಸಾವಿಲ್ಲ, ಅದಕ್ಕೆ ಬದುಕಿನ ಮೇಲೆ ಆಸೆ ಇಲ್ಲ ಅಂತ. ಮತ್ತೆ ಆಕಾಶರಾಜ ನೋಡಿದ ಕೂಡಲೇ ನಿನ್ನ ಕೊಂದು ಬಿಡ್ತಾರೆ ಅಂದ್ರೆ, ಹನಿಷ್ಯತ್ ಎಂಬ ಆ ಹಣ ಹಿಂಸಾಗತ್ಯೋಹೋ ಅಂತ ಧಾತುವಿನ ಅರ್ಥ. ಹಣ ಅಂದ್ರೆ ಕೊಲ್ಲೋದು ಅಂತ ಒಂದು ಅರ್ಥ. ಗತ್ಯೋಹೋ ಅಂದ್ರೆ ನಿನ್ನ ಹಿಂದೆ ಬಂದ್ಬಿಡ್ತಾ ನೋಡಪ್ಪ, ನಮ್ಮಪ್ಪ ನೋಡಿದ್ರೆ ನಿನ್ನ ಬಿಡೋದೇ ಇಲ್ಲ ನೋಡು ಮತ್ತು ಅಂತ. ಅದನ್ನೇ ಹನಿಷ್ಯತಿ ಅಂತ ಹೇಳಿದರೆ ಈ ರೀತಿ ಅರ್ಥ. ಒಳಗೊಳ ಕೂತ್ರೆ ಸಂಸ್ಕೃತ ಬಹಳ ಕಷ್ಟವಾದ್ದು. ಒಂದರ್ಥ ಅಲ್ಲ, ನಾನಾ ಅರ್ಥ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾನು ಹೆಂಡತಿ, ನಾನು ಬರಬೇಕು, ನಮ್ಮಪ್ಪ ಎಂತಹ ಪರಿಸ್ಥಿತಿ ಬರುತ್ತೆ ನಿನ್ನ ನೋಡಿಬಿಟ್ರೆ, ನನ್ನನ್ನು ಹಿಂದಕ್ಕಾಕಿ ತಾನೆ ನಿನ್ನ ಹಿಂದೆ ಬಂದ್ಬಿಡ್ತಾನೆ, ಜಾಗೃತಿಯಪ್ಪ. ಆದ್ರಿಂದ ನಮ್ಮಪ್ಪ ಬರಲಿಕ್ಕೆ ಮೊದಲೇ ಹೋಗಿಬಿಡು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ನಮ್ಮಪ್ಪ ಅಂಥವ, ನೀನೇ ಬೇಕು ಅಂತ ಕೂತವ, ಆದ್ದರಿಂದ ನನ್ನನ್ನು ಮರೆತು ಹೋಗಿ ನಿನ್ನ ಹಿಂದೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ, ಅದಕ್ಕೆ ಹೋಗಿಬಿಡು. ಸರಿ, ಕೃಷ್ಣ ಮತ್ತು ಮಾತು ಶುರು ಮಾಡಿದ. ನೋಡು, ನಾನು ಕೆಲಸಕ್ಕೆ ಬಂದಿದ್ದೇನೆ, ಯಾವ ಕೆಲಸ ಆಗದಿದ್ರೆ ಕೆಲಸ ಆದ ಮೇಲೆ ಸಾವು ಎಂಬುದು ಬಹಳ ಒಳ್ಳೇದು. ಕೆಲಸ ಆಗಿಲ್ಲ, ಸಾವೇ ಒಳ್ಳೇದು. ಕೆಲಸ ಆದ್ಮೇಲೆ ಸಾವು ಬಂದ್ರೆ ಒಳ್ಳೇದು, ಕೆಲಸ ಆಗಿಲ್ಲ ಸಾವೇ ಒಳ್ಳೇದು. ಕೆಲಸ ಮಾಡದೆ ಸುಮ್ಮನೆ ಬದುಕಿರೋಕ್ಕಿಂತ ಸಾಯೋದೇ ಉತ್ತಮ. ಆದ ಕಾರಣದಿಂದ ಅಷ್ಟೇ ಅಲ್ಲ, ಆ ರಾಜೇಂದ್ರ ನಿಮ್ಮಪ್ಪ ಅಧರ್ಮಕ್ಕೆ ಒಳಗಾಗಿ ನನ್ನ ಕೊಲ್ಲಬೇಕು. ಯಾಕೆ ಅಂದ್ರೆ ನಾನು ಧರ್ಮದಿಂದ ಬಂದಿದ್ದೇನೆ, ಇಲ್ಲಿ ಅನ್ಯಾಯ ಎಲ್ಲಿದೆ? ನಾನು ವರ, ನೀನು ಕನ್ಯಾ ಅಂತ ಕಾಲಕ್ಕೆ, ಅದು ನೀನು ಬ್ರಾಹ್ಮಣ ಕನ್ಯಾ ಅಲ್ಲ, ಕ್ಷತ್ರಿಯ ಕನ್ಯಾ, ನಾನು ಕ್ಷತ್ರಿಯ ವರ. ಕ್ಷತ್ರಿಯರಿಗೆ ಯಾವುದು ಈ ಗಾಂಧರ್ವ ವಿಧಿಯಿಂದ ಮಾತಾಡುವುದು ವಿಧಿಯಾಗಿದೆ, ಅನ್ಯಾಯ ಯಾವುದಿದೆ? ನಿಮ್ಮಪ್ಪ ಯಾಕೆ ನನ್ನ ಕೊಲ್ತಾನೆ ಅಂತ ಪ್ರಶ್ನೆ ಹಾಕ್ತಾ ಇದ್ದ. ಅವಾಗ ಮತ್ತು ಪದ್ಮಾವತಿ ಹೇಳ್ತಾ ಇದ್ದಾರೆ, ಶುಣು ಮೂಢ, ನಜಾನಾಸಿ ಬಾಲಭಾವೇನ ಕಿಂ ವೃಥ. ಹೇ ಮೂಢ, ಮತ್ತು ಅರ್ಥ, ನಜಾನಾಸಿ ಬಾಲಭಾವೇನ, ನೀನು ಹುಡುಕ್ತನದಿಂದ ಅಲ್ಲ, ಹುಡುಗನಲ್ಲದಿದ್ರು ಹುಡುಗದಂತೆ ಮಾತಾಡ್ತಾ ಇದೀಯ. ಕೆಂ ವೃಥ, ಸುಮ್ಮನೆ ಯಾಕೆ ಮಾತಾಡ್ತೀಯ? ಅರ್ಥ ಏನು ಅಂದ್ರೆ ನೀನ್ ಹುಡುಕ್ತಾನ ಇಲ್ಲ ನಿನಗೆ, ನೀನ್ ಹುಡುಗನಲ್ಲ ಅಂತ ನಂಗೆ ಗೊತ್ತು, ಮತ್ತೆ ನನ್ನ ಹತ್ರ ಯಾಕೆ ಮಾತಾಡ್ತೀಯ, ಇದೇನು ಉಪಯೋಗವಿಲ್ಲ. ಇನ್ನ ತ್ವಾಂ ದೃಷ್ಟ ಆಕಾಶ ರಾಜೋ ವಿಕೃತ್ವಾತೆ ಗಲಬಂಧನಂ ಬದ್ಮಯ್ಯಾನ್ ನಿಗಡೈರ್ ಮೂರ್ಖ ಭವಿಷ್ಯತ್ ಪ್ರವಧಾಮ್ಯಹಂ. ಹೇ ಮೂರ್ಖ ಅಂತ ಕರೀತಾ ಇದ್ದಾರೆ ದೇವರನ್ನ. ಏನದು ಮೂರ್ಖರಲ್ಲಿ ಮೂರ್ಖ ಎಷ್ಟು ತಿಷ್ಟತಿ ಇದು ಮೂರ್ಖ ಅಂತ ಹೇಳಿ, ಮೂರ್ಖರಲ್ಲಿರ್ತಕ್ಕಂಥ ದೇವರ ಹೆಸರು ಮೂರ್ಖ ಅಂತ, ಮೂಢರಲ್ಲಿರುವ ದೇವರ ಹೆಸರು ಮೂಢ ಅಂತ ಎಲ್ಲ ಬಂತು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಶೃಣು ಮೂಢ ನಜಾನಾಸಿ. ಅದರಿಂದ ನಿನ್ನ ರಾಜ ನೋಡಿಬಿಟ್ರೆ ಕುತ್ತಿಗೆ ಹಗ್ಗ ಹಾಕಿ ಕೈಕಾಲು ಕಟ್ಟಿಬಿಡ್ತಾನೆ ನೋಡು, ಇಷ್ಟು ಮಾತಿನ ಅರ್ಥ. ಅಂದ್ರೆ ಇಲ್ಲಿ ಹೇಳ್ತಾರೆ ಆಕಾಶ ರಾಜ ನೋಡಿ ನಿನ್ನ ಭಕ್ತ, ನೀನು ಸುಮ್ಮನೆ ಕಾಣ್ತೀಯ, ಶಂಖಚಕ್ರಧಾರಿಯಾಗಿ ಕಾಣ್ತಾ ಇದೀಯ, ನನಗೆ ಕಾಣ್ತಾ ಇದೀಯ. ಹಾಗೆ ಕಂಡರೆ ಏನು ಮಾಡುತ್ತಾನೆ, ತನ್ನ ಭಕ್ತಿಯಿಂದ ನಿನ್ನ ಗಲಬಂಧನ ಮಾಡಿಬಿಡುತ್ತಾನೆ, ಭಕ್ತಿ ಪಾಶದಿಂದ ಕುತ್ತಿಗೆ ಹಾಕಿಬಿಡುತ್ತಾನೆ ಮತ್ತು ಕೈಕಾಲು ಕಟ್ಟಿಬಿಡುತ್ತಾನಯ್ಯ, ಹಾಗೆ ಮಾಡಿಬಿಡುತ್ತಾನೆ. ಅಂದರೆ ಏನೂ ಮಾಡದಂತೆ ಮಾಡಿಬಿಡುತ್ತಾನೆ ನಮ್ಮಪ್ಪ, ಆದ್ದರಿಂದ ಬೇಗ ಹೊರಟು ಹೋಗು. ಯಾಕೆ ಅದು ಒಳ್ಳೇದೇ ಅಲ್ಲ, ಭಕ್ತರು ಕಟ್ಟಿದ್ರೆ ಒಳ್ಳೇದೇ ಅಲ್ಲ, ಈಗಲ್ಲ ಬೇಕಾಗಿದ್ದು, ಮುಂದಿನ ತುಂಬಾ ನಡೀಬೇಕಾಗಿದೆ, ಅದರಿಂದ ಈಗ ಇಲ್ಲಿರಬೇಡ ಹೊರಟು ಹೋಗು ಅಂತ ಕೇಳಿಕೊಳ್ತಾ ಇದ್ದಾರೆ. ಸರಿ ಶ್ರೀನಿವಾಸ ಮತ್ತು ಉತ್ತರ ಕೊಡುತ್ತಾನೆ, ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ರೆ ಮುಂದಕ್ಕೆ ಹೋಗ್ಬೋದಲ್ಲ ಅಂದ್ರೆ, ಮಾತುಗಳು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಶ್ರೀನಿವಾಸನ ಮಾತುಗಳೆಲ್ಲ, ಅಪಾರ್ಥ ಆಗುವಂತ ಮಾತುಗಳು ತುಂಬಾ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಿಶ್ಚಿತ್ಯ ಮರಣಂ ದೇವಿ ರಂತು ಕಾಮಸ್ಮ್ಯಹಂ ತ್ವಯಾ. ಹಾ, ನಾನು ನಿನ್ ಜೊತೆಗೆ ಮದುವೆ ಆಗ್ಬೇಕು ಅಂತಾನೆ ಬಂದಿದ್ದೇನೆ, ಶತ್ರು ಅಡ್ಡಿ ಇಲ್ಲ. ಯಾಕೆ ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾನುಗಂ, ಯಾರು ಹುಡ್ತಾರೋ ಅವರಿಗೆ ಸಾವು ಎಂಬುದು ನಿಶ್ಚಿತ. ಸಾವಿಗೆ ಹೆದರ್ಲಿ ಯಾಕೆ ಹೆದರ್ಲಿ ನಾನು, ಯಾಕಂದ್ರೆ ನಾನು ಹುಟ್ಟೇ ಇಲ್ಲ, ಅದಕ್ಕೆ ಸಾವು ನನಗಿಲ್ಲ, ಅದರಿಂದ ನನಗೆ ಸಾವು ಹೆದರಿಕೆ ಇಲ್ಲ. ಅಷ್ಟೇ ಅಲ್ಲ, ಆಕಾಶರಾಜ ಧರ್ಮಾತ್ಮ ನನ್ನ ಯಾಕೆ ಕೊಲ್ತಾನ್ ಬಿಡು, ಅದರಿಂದ ನನ್ನೇನು ಆಗಲ್ಲ. ಇವಾಗ ಪದ್ಮಾವತಿ ದೇವಿ, ಸರಿ ಇದೆಲ್ಲ ಸುಮ್ಮನೆ ಕೊಂದು ಬಿಡ್ತಾನೆ ಅಂದ್ರೆ ಮುಂದೆ ಬರ್ತಾ ಅಂದ್ರೆ ಇನ್ನ ಮುಂದಕ್ಕೆ ಬರ್ತಾ ಇದ್ದಾನೆ, ಅದಕ್ಕೆ ಏನು ಮಾಡಬೇಕು ಅಂದ್ರೆ ನೋಡ್ತಾ ಇದ್ದಾರೆ, ಆಣೆ ಇಡ್ತಾ ಇದ್ದಾಳೆ. ಯಾರೋ ತಮಾಷೆಗೆ ಹೇಳ್ತಾ ಇದ್ರು, ಪಾಪ ಯಾರೋ ಮಾಡಿ ಹೆಂಗಸು ಮನೆಯಲ್ಲೇ ಎಲ್ಲ ಅಡಿಗೆ ಮಾಡ್ಕೊಳ್ತಾ ಇರೋದು ಎಲ್ಲ ಪಾಪ ಇದ್ರು. ಒಂದೇ ಗಿಡ ಇರೋದು, ತೆಂಗಿನಕಾಯಿ ಗಿಡ, ಕಳ್ಳ ಮೇಲೆ ಏರಿಬಿಟ್ಟ ತೆಂಗಿನಕಾಯಿ ತರಲಿಕ್ಕೆ, ಸರ 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 ಏರಿಬಿಟ್ಟ. ಏರಿಬಿಟ್ಟ ಕೂಡಲೇ ಪಕ್ಕದವರು ಕರೆದ್ರು, ಅಮ್ಮ ಕಳ್ಳ ಏರಿದ್ದಾನೆ ಮೇಲೆ, ಅವನ ಕಳಗ್ ಬರ್ಲಿಕ್ಕಾಗಲ್ಲ ಬಿಡಿ ಅಂದ್ರು. ಯಾಕೆ ಅಂದ್ರೆ ನಾನು ಮಡಿ ಸೀರೆ ಕಟ್ಬಿಟ್ಟಿದ್ದೆ, ಆ ಗಿಡಕ್ಕೆ ಮಡಿ ಸೀರೆ ಕಟ್ಟಿದ್ದೀನಿ, ಮಡಿ ಸೀರೆ ಕಟ್ಟಿದ್ರೆ ಹೇಗ್ ಬರ್ತಾನೆ ಕಳಕ್ಕೆ, ಈಕೆಗೆ ಮಡಿ ಸೀರೆ ಅವನಿಗೇನಿದೆ. ಹಾಗೆ ಅಂದ್ರೆ ಯಾವಾಗ್ಲೂ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆಣೆ ಇಟ್ರೆ ಸುಮ್ಮನೆ ಇರ್ತಾನ, ಎದುರಿಗೆ ಬಂದಂತಹ ವ್ಯಕ್ತಿ ಅವನಿಗೆ ಅವನ ಆಣೆ ಇಟ್ರೆ ಹೇಳ್ತಾ ಇದ್ದಾರೆ, ನಿನಗೆ ನೃಪಶ್ಚಾಶ್ಚ ಹರೇರ್ ಯಥಾ ಗೌರವಂ, ರಾಜನ ಮೇಲಾಣೆ ಮುಂದಕ್ಕೆ ಬರಬೇಡ, ಶ್ರೀಹರಿಯ ಆಣೆ, ವರದ ರಂಗನಾಥನ ಆಣೆ, ವೆಂಕಟಾಚಲವಾಸಿನಃ, ವೆಂಕಟಾಚಲವಾಸಿ ಇದ್ದಾನಲ್ಲ ಅವನ ಆಣೆ ನಿನಗೆ, ನಿನ್ನ ಆಣೆ ನಿನಗೆ, ಮುಂದಕ್ಕೆ ಬರಬೇಡ. ತದ್ರಕ್ಷತ್ವಂ ಮಹಾಬಾಹೋ, ನೀನದು ರಕ್ಷಣೆ ಮಾಡು, ಅಂದ್ರೆ ನೋಡಿದರೆ ಒಳ್ಳೇದಂತೆ ಕಾಣ್ತಾ ಇದೆಯಾ, ಸ್ವಲ್ಪ ಆಣೆಗೆ ಬೆಲೆ ಕೊಟ್ಟು ಅಂತ ಕಾಣ್ತಾ ಇದೆಯಾ, ಅದಕ್ಕೆ ನೀನು ಮುಂದಕ್ಕೆ ಬರಬೇಡ. ಸುಖಂ ಗಚ್ಚ
ವೆಂಕಟಾಚಲವಾಸಿನ ಅಂತ ಬಂತಲ್ಲ,
ವರಾಹದೇವರು ಶ್ರೀನಿವಾಸನ ಬರ್ಲಿಕ್ಕೆ ಮೊದಲು ವರಾಹದೇವರೇ ಇದ್ದಾರಲ್ಲ. ನಂತರ ನಿರಾಕೃತ ವಾಕ್ಯಂ ಹಯಸ್ತ ಪುನರಾಪತತ್, ಇಷ್ಟೆಲ್ಲ ಹೇಳುವಾಗ ದೇವರ ಮಾತೆಲ್ಲ ತಳ್ಳಿ ಹಾಕಿ ತಾನು ಮುಂದಕ್ಕಿನ್ನ ಬರ್ತಾನೆ ಇದ್ದಾರೆ, ನನ್ನ ಆಣೆ ನನ್ನ ಮೇಲೆ ಕೆಲಸ ಮಾಡಲ್ಲ ಅಂತ ಮುಂದಕ್ಕೆ ಬರ್ತಾ ಇದ್ದಾನೆ. ರಾಜನ ಆಣೆ ನನಗೆ ರಾಜ ಅಲ್ಲ, ನಿನಗೆ ರಾಜ ನನಗಲ್ಲ, ರಾಜನ ಆಣೆ ಇಟ್ಟಿದ್ಯಾ, ನನ್ನ ಆಣೆ ನನಗಿಟ್ಟಿದ್ಯಾ, ನನಗಿಂತ ದೊಡ್ಡವರ ಆಣೆ ಇಟ್ಟರೆ ನಾನು ಏನೋ ಸುಮ್ಮನೆ ಇರಬಹುದು, ನನ್ನ ಆಣೆ ನನಗಿಟ್ಟ ಕೆಲಸ ಮಾಡಲ್ಲ ಅಂತ ಮುಂದಕ್ಕೆ ಬರ್ತಾ ಇದ್ದಾನಂತ. ಅದಕ್ಕೆ ಎನಗೂ ಆಣೆ ರಂಗ ನಿನಗೂ ಆಣೆ ಅಂತ ದಾಸರು ಹೇಳ್ತಾರೆ. ಇನ್ನ ಹಯಮಗ್ರೆ ಕೃತಂ ವೀಕ್ಷ್ಯ ಸಾಬಾರ ವಾಕ್ಯಮಬ್ರವೀತ್. ಆ ಕುದುರೆಯನ್ನು ಹಾಗೆ ಮುಂದಕ್ಕೆ ತರ್ತಾ ಇದ್ರೆ ಆಕೆ ಮಾತು ಹೇಳ್ತಾ ಇದ್ದಾಳಂತೆ. ತಕ್ವಾಚ ಪಿತರೋ ಬಂಧೂನ್ ಭಾತೃಮುಖ್ಯಾನ್ ವನೇಚರ ಅನಾಥೋ ಮ್ರಿಯತೆ ವ್ಯರ್ಥಂ ಕಿಮರ್ಥಂ ಕಾಕಭೋಜನಂ. ಅಲಯ್ಯ, ನೀನು ತಂದೆ ತಾಯಿಗಳನ್ನ, ಬಂಧುಗಳನ್ನ, ಅಣ್ಣ ತಮ್ಮಂದರನ್ನ ಎಲ್ಲರನ್ನ ಬಿಟ್ಟು ವನಚರನಾಗಿ ಬಂದಿದೀಯ, ಅನಾಥನಾಗಿ ಯಾಕೆ ಸತ್ತು ಹೋಗ್ತೀಯ? ಕಾಕಭೋಜನಂ ಅಂದ್ರೆ ಕಾಗೆಗಳೆಲ್ಲ ತಿಂದು ಬಿಡುತ್ತೆ ನನ್ನನ್ನ, ಯಾಕೆ ಸತ್ತು ಹೋಗ್ತೀಯ? ಬೇಡ ಹೋಗು. ಹೌದು, ಈತನಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಎಲ್ಲರನ್ನ ಬಿಟ್ಟ ಅಂದ್ರೆ ಯಾರೂ ಇಲ್ಲ, ಅಷ್ಟೇ ಇಲ್ಲ, ವನಚರ, ವನದಲ್ಲಿ ತಿರುಗಾಡ್ತಾ ಇರ್ತಾನೆ, ಅನಾಥ. ಯಾಕಂದ್ರೆ ನಾಥ ಅಂದ್ರೆ ಬಾ, ಈತನ ಮೇಲೆ ಯಾರು ನಾಥರಿಲ್ಲ, ಅದಕ್ಕೆ ಇವನು ಅನಾಥ. ಅದರಿಂದ ಮ್ರಿಯತೆ ವ್ಯರ್ಥಂ ಅಂದ್ರೆ ನಿಂಗೇನು ಸಾವಿಲ್ಲ, ಸುಮ್ಮನೆ ಯಾಕಯ್ಯ ಇಲ್ಲಿರ್ತೀಯ, ಹೊರಟು ಹೋಗು ಅಂತ ಮೇಲ್ನೋಟದ ಮಾತನ್ನು ಹೇಳಿದಾಗ ಶ್ರೀನಿವಾಸ ಹೇಳಿದ, ಸರಿ ಬಿಡು, ವಿಧಿನಾ ಲಿಖಿತಂ ಎತ್ತು ನ ತದ್ವ್ಯರ್ಥಂ ಭವಿಷ್ಯತಿ. ನೋಡು, ಬ್ರಹ್ಮದೇವರು ಏನು ಹಣೆಯಲ್ಲಿ ಬದಿರುತ್ತಾರೋ ಆಗುತ್ತೆ, ಸಾಸಾಯಬೇಕೋ ಏನಾಗಬೇಕೋ ಆಗುತ್ತೆ, ನಾ ಬಂದೇ ಬರ್ತೇನೆ ಅಂತ ಮುಂದೆ ಬರ್ತಾ ಇದ್ದಾನೆ. ಅವಾಗೆ ಇತ್ಯುಕ್ತ ಕೂಪತಾಮ್ರಾಕ್ಷಿ ಸಖಿ ಬಿಪರಿವಾರಿತ ತರ್ಜಯಂತಿ ಜಗಜ್ಜೋನಿಂ ಶಿಲಾಪಾಣಿ ಸಮಾಗಮತ್. ಕೆಂಗಣ್ಣು ಮಾಡಿಕೊಂಡು ಕೈಯಲ್ಲಿ ಕಲ್ಲು ಹಿಡ್ಕೊಂಡು, ಒಂದು ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದಾಳೆ, ಒಂದು ಕೈಯಲ್ಲಿ ಬರಬೇಡ ಅಂತ ತೋರುತ್ತಾ ಇದ್ದಾಳೆ. ತರ್ಜಯಂತೆ, ತರ್ಜನಿ ಮುದ್ರಾ ಇದು, ಆಕೆಯ ಮುದ್ರೆ ಇದಂತೆ, ದುರ್ಗಾದೇವಿದು, ದುರ್ಗಾದೇವಿಯ ಧ್ಯಾನ ಮುದ್ರೆಯನ್ನು ಹೇಳ್ತಾರೆ ಮಥುರಾಯರು. ದೂರ್ವೋಪಮಾಂ, ದೂರ್ವ ಅಂದ್ರೆ ಗರಿಕೆ, ಹುಲ್ಲು ಸೂಕ್ಷ್ಮವಾಗಿರುತ್ತೆ, ಹೊಳಿತಾ ಇರುತ್ತೆ, ಬೆಳಕಿನ ಹೊತ್ತು ತೆಗಿಲಿಕ್ಕೆ ಮೊದಲು ಎಷ್ಟು ಹೊಳಿತಾ ಇರುತ್ತದೆ ಅದರಂತೆ ಇರ್ತಾಳೆ, ತೀಕ್ಷ್ಣವಾಗಿರ್ತಾಳೆ. ದುರ್ವೋಪಮಾಂ, ತ್ರಿನೇತ್ರಾಂಶ, ಮೂರು ನೇತ್ರಗಳಿರುತ್ತೆ. ಶಂಖಚಕ್ರ ಸಮನ್ವಿತ, ಶೂಲ ತರ್ಜನ ಸಂಯುಕ್ತ, ಒಂದು ಕಡೆ ಶೂಲ ಹಿಡ್ಕೊಂಡಿರ್ತಾಳೆ, ಇನ್ನೊಂದು ಕಡೆ ಕೈಯಲ್ಲಿ ತರ್ಜನಿ ಮುದ್ರ. ಬರಬೇಡಿ ಅಂತ ದುಷ್ಟರಿಗೆ ಆ ತರ್ಜನಿ ಮುದ್ರ, ಆಕೆಯ ಕೈಯಲ್ಲಿ ಆ ಮುದ್ರೆಯನ್ನು ನೋಡಿದಕೊಳ್ಳೇ ಎಲ್ಲರೂ ಭಯಗ್ರಸ್ತರಾಗಿ ಓಡಿಬಿಡ್ತಾರಂತೆ. ಅದಕ್ಕೆ ಇಲ್ಲಿ ಕೂಡ ತರ್ಜನಿ ಮುದ್ರೆಯನ್ನು ತೋರಿಸ್ತಾ ಇದ್ದಾರೆ, ನನ್ನನ್ನು ಹೀಗೆ ಚಿಂತನೆ ಮಾಡಿ ಅಂತ. ಒಂದು ಕಡೆ ಕಲ್ಲು ಅಥವಾ ಶೂಲ ಏನೇನೂ ಸರಿ, ಸಂಹಾರ ಮಾಡುವ ವಸ್ತು ಹಿಡ್ಕೊಂಡಿದ್ದೇನೆ, ಅದರಲ್ಲಿ ನಾನೇ ಇದ್ದೇನೆ, ತರ್ಜನಿ ಮುದ್ರೆ ಇಟ್ಟುಕೊಂಡಿದ್ದೇನೆ, ನೀವು ಭಯಪಡಬೇಡಿ ಎಂದು ತರ್ಜನಿಗೆ ಹೇಳತಾ, ಅಂದರೆ ದೇವರ ವಾಹನವಾಗಿ ಬಂದಿರತಕ್ಕಂಥವರು ಯಾರು? ವಾಯುದೇವ್. ಅವರ ಮೇಲೆ ಕಲ್ಲು ಪ್ರಯೋಗ ಆಗ್ತಾ ಇದೆ. ಶಡತಾಡಯ ಮಾಸ ಗೋವಿಂದಂ ಶಿರಾಭಿ ಶೀಘ್ರಗತ್ವರೈಹಿ, ಬೇಗ ಬರ್ತಾ ಇವೆ, ಸರಸರ ಸರಣೇ ಕಲ್ಲಿನ ವೃಷ್ಟಿ ಬರ್ತಾ ಇದೆ. ಆ ವೃಷ್ಟಿ ಬಂದಾಗ ಅಪತತ್ ಹಯರಾಟ್ ಸ್ವಯಂ, ನೋಡಿ ಅಲ್ಲಿ ಹೇಳ್ತಾರೆ ಹಯರಾಟ್ ಕುದುರೆಗಳಲ್ಲಿ ರಾಜ ವಾಯುದೇವರು. ಸ್ವಯಂ ಅಪತತ್, ಕಲ್ಲು ಬಂದ್ಲಿಕ್ಕೆ ಮೊದಲೇ ಬಿಡೋ ಕಾಲಕ್ಕೆ ಅಮ್ಮ ನಾ ಬರ್ತೀನಿ ಅಂತ ಹೋಗ್ಬಿಟ್ಟು. ಯಾಕೆ? ಅಹಂ ರುದ್ರೇ ಭರ್ವಸುಭಿಶ್ಚರಾಮಿ, ಲಕ್ಷ್ಮೀದೇವಿ ಹೇಳೋದು, ನಾನು ಬ್ರಹ್ಮದೇವರಿಗೆ ಬಾಣವನ್ನ ಹೂಡುತ್ತೇನೆ ಒಂದು ತಲೆ ಕತ್ತರಿಸಲಿಕ್ಕೆ, ಎಲ್ಲರ ಪದವಿಗಳನ್ನು ತೆಗೆದು ಬಿಡುತ್ತೇನೆ ಕೊಡುತ್ತೇನೆ, ಇಡೀ ಜಗತ್ತು ನನ್ನಿಂದ ಉಸಿರಾಟ ಆಡತಾ ಇದೆ ಅಂಥವಳು ನಾನು. ಹೌದಾ? ಇಷ್ಟು ಶಕ್ತಿ, ನನ್ನ ಶಕ್ತಿ ಕೊಟ್ಟವನು ಒಳ ಕೂತಿದ್ದಾನೆ ಅಂತ ಹೇಳಿದ್ದು. ಕೊನೆಗೆ ನಮ್ಮ ಯೋನಿಹಿ ಅಪ್ಸು ಅಂತಃಸಮುದ್ರೇ ಅಂತ ಹೇಳಿದ್ದು. ಆ ರೀತಿಯಲ್ಲಿ ಹೊಡೆದ ಕೂಡಲೇ ವಾಯುದೇವರು ತಲೆಬಾಗಿ ಹೊರಟು ಹೋಗ್ತಾ ಇದ್ದಾರೆ. ಆ ಪ್ರಾಣ ಬಿಟ್ಟಂತಹ ಕುದುರೆಯನ್ನು ನೋಡಿ ಕೂದಲೆಲ್ಲ ಚದರಿ ಹೋಗಿದೆ. ಪಶ್ಯನ್ ಪಶ್ಯನ್ ದಿಶಸರ್ವಾಹ ಅಭ್ರಮನ್ ವಿಭ್ರಮನ್ ಇವ, ಹುಚ್ಚು ಹಿಡಿದವನಂತೆ ಅಯ್ಯೋ ಅಯ್ಯೋ ಅಂತ ಹೀಗೆ ತಿರುಗಿ ನೋಡುತ್ತಾ, ಯಾಕೆ ಹಾಗೆ ಮಾಡ್ತಾನೆ ಅಂದ್ರೆ, ಹಾಗೊಂದು ಕುಂಬೂರು ಪಕ್ಕದಲ್ಲಿರ್ತಾರೆ ದೈತ್ಯರು ನೋಡ್ತಾ ಇರ್ತಾರಲ್ಲಿ, ಅಯ್ಯೋ ಇವನನ್ನ ಯಾಕೆ ದೇವರು ಅಂತಾರೋ ಅರ್ಥ ಆಗಲ್ಲ, ಈ ತರ ಇದ್ದಾನಲ್ಲ ಅಂತ ಅವರನ್ನ ನಕ್ಕೊಂಡಿದ್ದಾರೆ. ಅವರಿಗೆ ತಕ್ಕಂತೆ ಹಾಗೆ ಮಾಡುತ್ತಾನೆ. ನಂತರ ಹಯೋವೈ ಸಂಕಟಂ ಪ್ರಾಪ್ತ ಮಾತ್ರ ಕೃತ ಸನ್ನಿಧೇ, ನಾನಿದ್ದಾಗಲೇ ನನ್ನ ಕುದುರೆ ಸತ್ತೋಯ್ತಲ್ಲ ಮಹಾರಾಯ, ಹೀಗಾಯಿತು ಅಂತ ಹೇಳುತ್ತಾ ಉತ್ತರ ದಿಕ್ಕಿಗೆ ಹೊರಟು ಹೋದ. ಉತ್ತರ ದಿಕ್ಕಿನಲ್ಲಿ ಸೋಪಾನಗಣಗಳು ಅಂದ್ರೆ ಬೆಟ್ಟ, ಬೆಟ್ಟ ಇಳಿದು ಬಂದಿದ್ದ ಕಷ್ಟಪಟ್ಟು ಆ ಬೆಟ್ಟ ಏರ್ಕೊಂಡು ಹೋದಂತೆ. ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಬೆಟ್ಟ ಏರೋ ಕಾಲಕ್ಕೆ. ಆತನು ಪಾಪ ನಿಧಾನವಾಗಿ ಪೆಟ್ಟು ತಿಂದು ಬೆಟ್ಟ ಏರಿಕೊಂಡು ಹೋದ. ಅಲ್ಲಿ ಹೋಗಿ ವಾಲ್ಮೀಕದಲ್ಲಿ ಒಳ್ಳೆ ಹಾಸಿಗೆ ಹಾಕಿದ್ರು, ಹಾಸಿಗೆಯಲ್ಲಿ ಮಲಗಿದ. ಹೇಗಿದ್ದ ಅಂದ್ರೆ ಯಥಾಯುಗಾಂತೆ ವಟಪತ್ರಶಾಹಿ, ವಟಪತ್ರಶಾಹಿ ಹೇಗೆ ಮಲಗಿರ್ತಾನೆ ಭಗವಂತ ಅದೇ ರೀತಿಯಲ್ಲಿ ತಾನು ಮಲಗಿದ ಅಂತ ಹೇಳಿದ್ರು. ಆಗ ಬಂದವಳೆ ಬಕುಲಾದೇವಿ ಶ್ರೀಹರಿಯ ಸೇವಾ ಮಾಡಲಿಕ್ಕೆ ಬರ್ತಾ ಇದ್ದಾಳೆ. ಆಕೆ ಏನೇನು ಮಾತಾಡಿದ್ಲು, ಆಕೆ ಮಾತುಗಳಲ್ಲಿ ತಾತ್ಪರ್ಯ ಏನು, ಎಂಥ ಸೇವಾ ಮಾಡಿದ್ಲು, ದೇವರಿಗೆ ಏನೂ ಆಗಲ್ಲ ಅಂತ ಆಕೆ ಗೊತ್ತಿತ್ತಾ ಇಲ್ಲವಾ? ಆಕೆ ಮಾತುಗಳಿಂದಲೇ ಒಂದೊಂದು ಒಂದೊಂದು ಗೊತ್ತಾಗ್ತಾ ಗೊತ್ತಾಗ್ತಾ ಬರ್ತಾ ಬರುತ್ತೆ. ಆಕೆ ಹಿಂದೆ ಇದ್ದ ಸ್ಥಿತಿ ಈಗ ಇದ್ದ ಸ್ಥಿತಿ. ಯಶೋಧೆಯಾಗಿದ್ದಾಗ ಶ್ರೀನಿವಾಸನಿಗೆ ಅಂದ್ರೆ ಕೃಷ್ಣನಿಗೆ ಏನಾಗುತ್ತೋ ಏನೋ ಅಂತ ಹೆದರೆ ಜೀವ ಕಳೆದಿದ್ರು ಪಾಪ. ಅಯ್ಯೋ ಏನಾಗುತ್ತೋ ಮಗುವಿಗೆ ಅಂತ. ಈಗ ಶ್ರೀನಿವಾಸನಿಗೆ ಏನೂ ಆಗಲ್ಲ ಅಂತ ಗಟ್ಟಿಯಾಗಿದೆ. ಆ ರೀತಿಯಲ್ಲಿ ನಿಂಗೇನಾಗತ್ತಪ್ಪ, ನಿನ್ಗೇನಾಗಲ್ಲ ನಂಗೆ ಚೆನ್ನಾಗಿ ಗೊತ್ತು ಅಂತ ಉತ್ತರಗಳು ಕೊಡ್ತಾ ಬರ್ತಾಳೆ. ಕೊನೆಗೆ ನಾನು ಹೊರಡುತ್ತೇನೆ ಅಂದಾಗ ಎದ್ದು ಕೊಡ್ತಾನೆ ಸ್ವಾಮಿ. ಆ ರೀತಿಯಾಗಿ ಈತನ ನಾಟಕ, ಆಕೆಯ ಭಕ್ತಿ ಎರಡನ್ನೂ ಕೂಡ ಸುಂದರವಾಗಿ ತೋರಿಕೊಡುತ್ತಾರೆ. ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.
ಪರಿಚಯ ಮಾಡ್ಕೊಡ್ತಾರ ಅಲ್ಲಿ ಇವರಿಗಾಗ್ಲಿ ಸಖಿಯರಿಗಾಗಿ ಎಲ್ರಿಗೂ ಕೃಷ್ಣ ಅಂತ ಹೇಳಿದಾಗ ಅಲ್ಲಿ ಕೃಷ್ಣನ ಪೂಜೆ ಅವ್ರು ಮಾಡ್ತಾ ಇದ್ರು ಭಗವಂತ ಅನ್ನೋ ಇದು ಅವ್ರಿಗೆ ಬರ್ಲಿಲ್ವಾ ಅಂತ. ಕೃಷ್ಣ ಅಂತಂದ್ರೆ ಆ ಕಾಲ ಬಹಳ ಕಳೆದಿತ್ತು. ಇಲ್ಲಿ ಕೃಷ್ಣ ಅಂತ ಹೇಳ್ಬಿಟ್ಟು ಅವರಿಗೆ ಪೂಜೆ ಮಾಡ್ಬೇಕಂದ್ರೆ ಭಗವಂತ ಕೃಷ್ಣ ಅಂತ ಯಾಕೆ ಬರ್ಲಿಲ್ಲ? ಬೇರೆ ಒಬ್ಬ ಒಂದು ವ್ಯಕ್ತಿ ನೋಡಿದಾಗ ಸಖಿಯರು ಯಾಕೆ ನೋಡಿದ್ರು, ಅವ್ರು ದೇವರು ಅಂತ ಯಾಕೆ ನೋಡಿಲ್ಲ ಅವರು?
ಕೃಷ್ಣಾವತಾರ ಕಾಲಕ್ಕೇನೆ ಪಕ್ಕದಲ್ಲಿದ್ದಾಗೆ ದೇವರು ಅಂತ ಎಚ್ಚರ ಬರಲಿಲ್ಲ ಬಹಳ ಜನಕ್ಕೆ. ಅಪ್ಪ ಅಮ್ಮಂದ್ರಿಗೆ ಬರ್ಲಿಲ್ಲ, ಇವ್ರಿಗೆ ಕೊಡ್ತಾನ?
ಅವ್ರು ಕೊಡ್ಲಿಲ್ಲ, ಅವ್ರು ಬರ್ಲಿಲ್ಲ. ಅವಾಗೇನು ಧವ ಅನ್ನೋದು ಅಂದ್ರೆ ಕೊಡ್ಲಿಲ್ಲ.
ಅವನು ಕೊಟ್ರೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ ಅಂಬುದೇ ಶ್ರೀನಿವಾಸ ಕಲ್ಯಾಣ.